ಸರ್ವಾತ್ಮನಿ ಅಖಿಲಾಧಾರೆ ಇತಿ ಸಂಕಲ್ಪ ವರ್ಣಯ. ನಾರದ, ನೀನು ಹೋಗಿ ಮಾಡು ಅಂತ ಹೇಳಿದ್ರಂತೆ. ಮಗನಿಗೆ ತಂದೆ ಕೊಟ್ಟ ಸಂದೇಶ ಇದೆ. ಬ್ರಹ್ಮದೇವರ ಮಕ್ಕಳೇ ನಾರದ ಮುನಿಗಳು, ಅವ್ರು ಹೊರಟರಂತೆ ಯೋಚನೆ ಮಾಡ್ತಾ ಇದ್ದಾರೆ. ಬ್ರಹ್ಮದೇವರು ಹೇಳಿದ್ದಾರೆ, ಇಷ್ಟು ಹೇಳೋ ಶಕ್ತಿ ನನಗಿದೆಯಾ ಅಂತ ಯೋಚನೆ ಮಾಡಿದ್ದಾರೆ. ಜಗತ್ತಿಗೆ ಹೇಳಬೇಕು ಅಂತ ಹೇಳ್ತಾರೆ, ಹೇಗೆ ಹೇಳೋದು ನಾನೀಗ ಅಂತ ಯೋಚನೆ ಮಾಡಿ ಉಪಾಯ ಮಾಡ್ತಾರೆ. ನನಗೆ ಹೇಳೋದಕ್ಕಾಗೋದಿಲ್ಲ, ಆದರೆ ಹೇಳಬಲ್ಲವರಿಗೆ ಯಾತ ಕೇಳಿಸಬಾರದು ಅನ್ಕೊಂಡ್ರಂತ. ಹೇಳಬಲ್ಲವರಿಗೆ ಯಾತ ಕೇಳಿಸಬಾರದು. ಹೇಳೋರು ಯಾರಿದ್ದಾರೆ? ವೇದವ್ಯಾಸದೇವರ ಹತ್ರ ಬಂದರು, ನಮಸ್ಕಾರವನ್ನು ಮಾಡಿದರು. ಅಥೋ ಮಹಾಭಾಗ ಭವಾನ ಮೋಘದೃಕ್ ಶುಚಿಶ್ರವಾಹ ಸತ್ಯರಥೋ ಧೃತೌ ರಥ ಉರುಕ್ರಮ ಶಾಖಿಲ ಬಂಧ ಮುಕ್ತಯೇ ಸಮಾಧಿ ನಾನುಸ್ಮರ ಯದ್ವಿಚೇಷ್ಟಿತಂ. ಸ್ವಾಮಿ, ನೀವೊಬ್ಬರೇ ಸಮರ್ಥನೆ ಹೇಳಲಿಕ್ಕೆ, ನೀವು ಹೇಳಬೇಕು ಅಂತ ಪ್ರಾರ್ಥನೆ ಮಾಡ್ತಾರೆ. ಆಗ ವೇದವ್ಯಾಸದೇವರು ಭಾಗವತವನ್ನು ಬರೀತಾರೆ. ನಮಗೀಗ ಭಾಗವತ ರಚನೆ ಹಿನ್ನೆಲೆ ಏನು ಅಂತ ಗೊತ್ತಾಯಿತು. ಪ್ರಥಮ ಸ್ಕಂದದೊಳಗೆ ನಾರದರು ಬಂದರು ಹೇಳಿದ್ರು ಅಂತ ಅಷ್ಟೇ ಹೇಳಿದರು. ನಾರದರು ಎಲ್ಲಿಂದ ಬಂದಿದ್ರು ಅಂತ ಹೇಳಿದ್ದಿಲ್ಲ. ಈ ಮಾತು ಇಲ್ಲಿ ಹೇಳ್ತಾ ಇದ್ದಾರೆ. ಬ್ರಹ್ಮದೇವರು ಕಳಿಸ್ತಾರೆ, ನಾರದ ಮುನಿಗಳು ಬರ್ತಾರೆ, ವೇದವ್ಯಾಸರನ್ನು ಪ್ರಾರ್ಥನೆ ಮಾಡ್ತಾರೆ, ನೀವು ಭಗವಂತನ ಮಹಾತ್ಯವನ್ನು ಹೇಳಬೇಕು ಅಂತ ಹೇಳಿದಾಗ ಅವರು ಹೇಳ್ತಾರೆ. ಅವರು ಯಾತಕ್ಕೆ ಸಾಧ್ಯ ಅಂದ್ರೆ, ಅವರೇ ಭಗವಂತನಾದ್ದರಿಂದ. ವೇದ ಕೃಷ್ಣದ್ವೈಪಾಯನಂ ವ್ಯಾಸಂ ವಿದ್ಧಿ ನಾರಾಯಣಂ ಪ್ರಭುಂ, ಅದಕ್ಕೆ ಅವರನ್ನು ಪ್ರಾರ್ಥನೆ ಮಾಡಿದಾಗ ಅವರು ಮಾಡಿಸ್ತಾರೆ. ಇದನ್ನ ಅರ್ಥ ಮಾಡ್ಕೋಬೇಕು ನಾವು. ಎಷ್ಟು ನಮಗೆ ಮಾಡಕ್ ಬರುತ್ತೋ ಅಷ್ಟು ಮಾಡಿಬಿಡಬೇಕು. ಮಾಡಲಿಕ್ಕಾಗದೇ ಇದ್ದಿದ್ದನ್ನ ಮತ್ತೊಬ್ಬರ ಕೈಯಲ್ಲಿ ಮಾಡಿಸಬೇಕು. ತುಂಬಾ ಜನ ಸೇರಿದಾಗ ಅಡಿಗೆ ಮಾಡಕ್ ಬರೋದಿಲ್ಲ, ಅಡಿಗೆವ್ರನ್ನ ಕರೆಸಿ ಮಾಡಿಸ್ತೇವೆ ತಾನೆ. ಆ ಟೈಪ್ ನಾವು ಮಾಡಿ ನಾವು ಮಾಡ್ಕೋತೇವೆ, ತುಂಬಾ ಜನಕ್ಕೆ ಬಂದಾಗ ಅಡಿಗೆವ್ರನ್ನ ಕರೆಸ್ತೇವೆ. ಆ ಟೈಪ್ ಅದು. ಇವತ್ತು ಜಗತ್ತಿಗೇನೆ ಜ್ಞಾನ ಕೊಡಬೇಕಾದ್ರೆ ನಮ್ಮಿಂದ ಎಷ್ಟು ಸಾಧ್ಯ ಆದರೂ ಪ್ರಯತ್ನ ಪಡಬೇಕು. ಏನು ಪ್ರಯತ್ನ ಮಾಡಿದ್ರು ಸಾಧ್ಯ ಇದಲ್ಲ. ಜ್ಞಾನ ಕಾರ್ಯ ಒಂದೇ ನಿಜವಾಗಲೂ ಶಾಶ್ವತ. ಮನೆ ಮಠ ಕಟ್ಟಡ ಎಲ್ಲವೂ ಅಶಾಶ್ವತ. ರಾಜ ಮಹಾ ಸಾಮ್ರಾಜ್ಯಗಳೇ ಉರುಳಿ ಹೋಗಿರಬೇಕಾದ್ರೆ ಇನ್ಯಾವುದು ಉಳಿಯುತ್ತೆ ಲೆಕ್ಕ ಹಾಕಿ? ಎಂತೆಂಥ ಚಕ್ರವರ್ತಿಗಳು ಎಲ್ಲ ಮಣ್ಣು ಮುಕ್ಕಿದವರೇನೆ, ಯಾರು ಉಳ್ಕೊಳ್ಳಿಲ್ಲ. ಉಳಿಯೋದು ಯಾವುದು? ಜ್ಞಾನ ಒಂದೇ. ಎಷ್ಟೋ ಸರ್ತ ಹೇಳ್ತಿರ್ತಾರೆ, ರಾಘವೇಂದ್ರ ಸ್ವಾಮಿ ಕಟ್ಟಿಸಿದ ಮಠ ಅಂತ ಒಂದೆಲ್ಲರೂ ನೋಡಿದ್ದೇನೆ. ಯಾರು ಕೂಡ ಅವ್ರು ಕಟ್ಟಿಸಿದ ಕಟ್ಟಡ ಒಂದು ನಮಗೆ ಮಧ್ವಾಚಾರ್ಯ ಕಟ್ಟಿಸಿದ ಕಟ್ಟಡ ಅಂತ ಎಲ್ಲರೂ ನೋಡಿದ್ದೀರಾ? ಇಲ್ಲವೇ ಇಲ್ಲ. ವಾದಿರಾಜ ಸ್ವಾಮಿ ಕಟ್ಟಿಸಿದ ಕಟ್ಟಡ ಅಂತ ಇಲ್ಲ. ಆದ್ರೆ ಅವರು ಬರೆದ ಗ್ರಂಥಗಳ ರಾಶಿ ಹಾಗೆಯೇ ಬರ್ತಾ ಇದೆ. ನಾವು ಹಾಗಲ್ಲ, ಗ್ರಂಥ ಕಳ್ಕೊತೇವೆ, ಕಟ್ಟಡ ಬೆಳೆಸ್ತೇವೆ, ಇದೇ ಅಪಾಯ ಆಗುವ. ಕಟ್ಟಡ ಬೇಡ ಅಂತ ಹೇಳೋದಿಲ್ಲ, ಇರಲೇಬೇಕು. ಪಾಠ ಪ್ರವಚನಕ್ಕೆ ಒಂದು ವೇದಿಕೆಯಾಗಿ ಬೇಕೇ ಹೊರತು ಅದು ಸುಮ್ಮನೆ ಇದ್ರೆ ಏನು ಪ್ರಯೋಜನ ಇಲ್ಲ. ಅದರಿಂದ ಈ ದೃಷ್ಟಿಯೊಳಗೆ ಈ ಒಂದು ಗ್ರಂಥ ಪ್ರಕಾಶನ, ಗ್ರಂಥ ಪ್ರವಚನ ಮತ್ತದನ್ನು ಪ್ರತಿಯೊಬ್ಬರು ಮಾಡ್ತಾ ಹೋದರೆ ಅಷ್ಟು ವಿಶೇಷವಾದ ಪುಣ್ಯದ ಲಾಭ, ಅಖಂಡವಾದ ಜ್ಞಾನ ಜ್ಯೋತಿ ಬೆಳಗುತ್ತೆ ಅಂತ ಹೇಳಿದ್ದಾರೆ. ಅಖಂಡವಾದ ಎಲ್ಲ ಇದೆ, ಬೆಳಕೆ ಇಲ್ಲ ತಗೊಂಡು ಏನ್ ಮಾಡಬೇಕಾಗ? ಮನೆಯಲ್ಲಿ ಪ್ರತಿಯೊಂದು ಇದೆ, ಬೆಳಕೆ ಇಲ್ಲ ಏನು ಮಾಡಕ್ ಬರೋದಿಲ್ಲ. ಅದಕ್ಕೆ ಏನು ಬೆಳಕೊಂದಿದೆ, ಏನಾದ್ರು ಮಾಡಕ್ ಬರುತ್ತೆ ಒಂದಿಷ್ಟ. ಅದಕ್ಕೆ ಜ್ಞಾನ ಜ್ಯೋತಿ ಅನ್ನೋದು ಸದಾ ಉರಿಬೇಕಾದ ಜ್ಯೋತಿ. ಅದಕ್ಕೆ ಉಪನಿಷತ್ ಭೇದಗಳು ಪ್ರಾರಂಭವಾಗಬೇಕಾದ್ರೆ ಮೊದಲ ಸೂಕ್ತವೇ ಅಗ್ನಿ ವೇಳೆಯ ಪುರೋಹಿತ ಬಂದು ಪ್ರಾರಂಭ, ಜ್ಯೋತಿಷ್ಯರ ಪ್ರಾರ್ಥನೆಯಿಂದನೇ ಪ್ರಾರಂಭ. ಈ ಹಿನ್ನೆಲೆಯಲ್ಲಿ ತುಂಬಾ ಜನ ಗಮನಿಸಿದರೆ ನಾವು ಎಲ್ಲಿ ಗಮನ ಕೊಡಬೇಕು ಅಂತ ಗೊತ್ತಾಗುತ್ತೆ. ಆಗ ಬ್ರಹ್ಮರಾಶಃ ಬ್ರಹ್ಮರಾತಃ ಭೃಶಂ ಪ್ರೀತಃ ವಿಷ್ಣುರಾತೇನ ಸಂಸದಿ ಪ್ರಾಹ ಭಾಗವತಂ ನಾಮ ಪುರಾಣಂ ಬ್ರಹ್ಮ ಸಂಹಿತಂ ಅಂತ ಮುಂದೆ ಹೇಳುತ್ತಾರೆ. ಬ್ರಹ್ಮರಾತರು ವಿಷ್ಣುರಾತನಿಗೆ ಭಾಗವತ ಹೇಳಿದರು ಅಂತ ಅರ್ಥ. ಬ್ರಹ್ಮರಾತರು ವಿಷ್ಣುರಾತನಿಗೆ ಭಾಗವತವನ್ನು ಹೇಳಿದರು. ನಮಗೆ ಏನೋ ಗೊತ್ತ, ಇಷ್ಟೊತ್ತು ನಾವು ಕೇಳಿದ್ದೆ ಒಂದು ಹೇಳದೆ ಒಂದು ಹೇಳುತ್ತಾರೆ. ಶುಕಾಚಾರ್ಯ ಪರಿಷದರಾದರೆ ಹೇಳಿದರು ಅಂತ ನಾವು ಕೇಳಿದರೆ ಬ್ರಹ್ಮರಾತರು ವಿಷ್ಣುರಾತರಿ ಹೇಳಿದರು ಅಂತ ಹೇಳ್ತಾರಲ್ಲ. ಈ ಬ್ರಹ್ಮರಾತ ಯಾರು, ವಿಷ್ಣುರಾತ ಯಾರು ಅಂತ ಕೇಳಿದರೆ ವಿಷ್ಣುರಾತ ಅಂದ್ರೆ ಪರಿಷಿದ್ರಾಜ ಅಂತ ಅರ್ಥ. ವಿಷ್ಣುವಿನಿಂದ ಸಂತಾನ ಬೀಜಂ ಕುರು ಪಾಂಡವಾನಾಮ ಕೊಡಲ್ಪಟ್ಟಿದ್ದಾನಲ್ಲ, ಪರಿಷಿದ್ರಾಜರಿಗೆ ವಿಷ್ಣುರಾತ ಅಂತ ಹೆಸರು. ಮತ್ತೆ ಬ್ರಹ್ಮರಾತ ಯಾರು, ಶುಕಾಚಾರ್ಯರಿಗೆ ಬ್ರಹ್ಮರಾತ ಅಂತ ಹೆಸರು. ಆಚಾರ್ಯರು ಬರೀತಾರೆ, ತಾತ್ಪರ್ಯವನ್ನು ಬರೀತಾರಲ್ಲಿ. ಬಾಲೋಪಿ ಸ ಗುರುತ್ವೇನ ಬ್ರಹ್ಮಣ ಯತ ದತ್ತೋ ಮುನಿಭ್ಯ ಬ್ರಹ್ಮಣ ಯತ. ಅದಕ್ಕೋಸ್ಕರ ಬ್ರಹ್ಮರಾತ ಇತಿ ನಾಮ ನಾವು ವೈಯಾಸಕೆ ರಭೂತ್ ಅಂತ ಆಚಾರ್ಯ ಪದ್ಮಪುರಾಣದ ಮಾತ್ರ ಉಲ್ಲೇಖ ಮಾಡ್ತಾರೆ. ಬಾಲೋಪಿ ಸ ಗುರುತ್ವೇನ ಬ್ರಹ್ಮಣ ಮುನಿಭ್ಯ ಯತ ದತ್ತೋತೋ ಬ್ರಹ್ಮರಾತೇತಿ ನಾಮ ವೈಯಾಸಕೆ ರಭೂತ್ ಅಂತ ಆಚಾರ್ಯ ಉಲ್ಲೇಖ ಮಾಡ್ತಾರೆ. ಬ್ರಹ್ಮದೇವರು ಶುಕಾಚಾರ್ಯರನ್ನ ಋಷಿಗಳಿಗೆ ಮುನಿಗಳಿಗೆಲ್ಲ ನಿಮ್ಮ ಗುರುಗಳಿವರು ಅಂತ ಕೊಟ್ರಲ್ಲ, ಅದಕ್ಕೆ ಬ್ರಹ್ಮರಾತ ಅಂತ ಹೆಸರಾಯಿತು ಅಂತ ಹೇಳಿದ್ದಾರೆ. ಇವರು ವಿಷ್ಣುರಾತರು, ಅವರು ಬ್ರಹ್ಮರಾತರು. ಬ್ರಹ್ಮರಾತ ವಿಷ್ಣುರಾತನ ಹೇಳಿದ್ದೆ ಭಾಗವತ ಪುರಾಣ. ಹಿನ್ನೆಲೆಯೆಲ್ಲ ಮತ್ತೆ ಹೇಳ್ತಾ ಇದ್ದಾರೆ. ಒಂದು ಸಲ ಬ್ರಹ್ಮದೇವರು ಪರಮಾತ್ಮನ ನಾಭಿಕಮಲದಿಂದ ಸೃಷ್ಟರಾಗಿ ಬರ್ತಾ ಇದ್ದಾರೆ. ಬ್ರಹ್ಮದೇವರು ನೋಡ್ತಾ ಇದ್ದಾರೆ, ಮೇಲೆ ಬರೀ ಆಕಾಶ, ಕೆಳಗೆ ಬರೀ ನೀರು, ಕಮಲದ ಮೇಲೆ ಕೂತಿದ್ದಾರೆ. ಒಂದು ಕ್ಷಣ ಯೋಚನೆ ಮಾಡಿದ್ರಂತವ್, ಇದೇನಿದು ಅಂತ ಅನ್ಕೊಂಡ್ರು. ಇದೇನಿದು, ಬ್ರಹ್ಮದೇವರಿಗೆಲ್ಲ ಗೊತ್ತಾಗುತ್ತೆ, ದೇವರ ವಿಚಾರ ಮಾತ್ರ ಪೂರ್ತಿ ಗೊತ್ತಾಗೋದಿಲ್ಲ. ದೇವರ ಮಹಿಮೆ ಏನಿದು ಅಂತ ಯೋಚನೆ ಮಾಡಿದರಂತೆ. ಆಗ ಎರಡಕ್ಷರದ ಒಂದು ಮಾತು, ಉಪಾಶೃಣೋತ್ ಜಕ್ಷರ ಮಂಭಸಿ ಏಕತಾ ಅಂಭಸಿ ಅಂತ ಹೇಳಿದ್ದಾರೆ. ಎರಡಕ್ಷರದ ಒಂದು ಮಾತನ್ನು ಎರಡು ಸರ್ತಿ ಕೇಳಿದ್ರಂತೆ. ಅದೇನದು ಅಂದ್ರೆ ಹೇಳ್ತಾರೆ, ಸ್ಪರ್ಶೇಶು ಯತ್ ಷೋಡಶ ಮೇಕ ವಿಂಶಂ ನಿಷ್ಕಿಂಚ ನಾನಾಂ ನೃಪಯಧನಂ ವಿದುಹು. ಸ್ಪರ್ಶೇಶು ಯತ್ ಷೋಡಶ ಮೇಕ ವಿಂಶಂ, ಸ್ಪರ್ಶಗಳಲ್ಲಿ ಯಾವುದು ಹದಿನಾರನೇದೋ ಯಾವುದು ಇಪ್ಪತ್ತೊಂದನೇದೋ ಅವೆರಡನ್ನು ಸೇರಿಸಿದ್ರೆ ಏನಾಗುತ್ತೋ ಅದನ್ನು ಎರಡು ಸರ್ತಿ ಹೇಳಿದ್ರಂತೆ. ನಮಗೆ ಅಡ್ಡಗೋಡೆ ಆ ರೀತಿ ಆಗ್ಬಿಡುತ್ತೆ, ಏನದು ಗೊತ್ತೇ ಆಗ ಸ್ಪರ್ಶ ಅಂದ್ರೆ ಏನು, ಸ್ಪರ್ಶದ ಸ್ಪರ್ಶವೇ ಆಗೋದಿಲ್ಲ ಆ ರೀತಿ ಇರುತ್ತೆ. ಏನದು ಅಂದ್ರೆ ಹೇಳ್ತಾರೆ, ಸ್ಪರ್ಶಗಳು ವಿಜಯಧ್ವಜ ಸ್ವಾಮಿಗಳು ಬರೀತಾರೆ ಅರ್ಥವನ್ನ. ಸ್ಪರ್ಶಗಳು ಅಂದ್ರೆ ಸ್ಪರ್ಶಾಕ್ಷರಗಳು ಅಂತ ಅರ್ಥ. ಕಾಕಾಗಾಘ ಇದೆಯಲ್ಲ ಅಲ್ಲಿಂದ ಹಿಡಿದು ಪಾಪ ಪಾಪಾಮ ಇದೆಯಲ್ಲ, ಇದಕ್ಕೆ ಐದು ವರ್ಗಗಳು, ಒಂದೊಂದ್ರಲ್ಲಿ ಐದು ಅಕ್ಷರಗಳು. ಆ ಇಪ್ಪತ್ತೊಂದು ಇಪ್ಪತ್ತೈದು ಅಕ್ಷರಗಳನ್ನ ಕಾದಯೋ ಮಾಂತಾಹ ಸ್ಪರ್ಶ್ಯಾಹ, ಕಕಾರದಿಂದ ಪ್ರಾರಂಭ ಮಾಡಿ ಮಕಾರದವರೆಗಿರತಕ್ಕಂಥ ಅಕ್ಷರಗಳನ್ನ, ವರ್ಣಮಾಲೆಯ ಅಕ್ಷರಗಳನ್ನ ಸ್ಪರ್ಶಗಳು ಅಂತ ಕರೀತಾರೆ. ಅದ್ರಲ್ಲಿ ಹದಿನಾರನೇದು ಯಾವುದು ತ, ಇಪ್ಪತ್ತೊಂದನೇದು ಯಾವುದು ಅದು ಪ, ಎರಡು ಸೇತ ಏನಾಯ್ತು ತಪ ಅಂತಾಯ್ತು, ತಪ ತಪ ಅಂತ ಹೇಳಿದ್ರು ಅಂತ ಅರ್ಥ. ಅದು ನಮಗೆ ಗೊಂದಲ, ಏನು ಇಷ್ಟು ಹೇಳಬಾರದೆ ಸುಮ್ ಸುಮ್ಮನೆ ಯಾಕೆ ತಪ ತಪ ಅಂತ ಹೇಳಬೇಕಾಗಿತ್ತು ಅಂದ್ರೆ ಹೇಳ್ತಾರೆ. ಇದು ರಹಸ್ಯವಾದ ವಿಚಾರ. ಮನೆಯಲ್ಲಿ ಬೀಗ ಕಾಣಿಸ್ತಿರುತ್ತೆ, ಬೀರ್ಕೈ ಕಾಣೋದಿಲ್ಲ, ಬೀರ್ಕೈ ಕಾಡಾಗಲ್ಲೇ ಇಟ್ಟರೆ ಬೀಗ ಯಾಕೆ ಹಾಕ್ಬೇಕು. ಈ ಮಧ್ಯೆ ತಪ ಅನ್ನೋದು ರಹಸ್ಯವನ್ನು ಬಿಡಿಸ್ತಕ್ಕಂಥ ಒಂದು ಬೀರ್ಕೈ ಇದ್ದಾಗಲೇ. ಯಜ್ಞೋದಾನಂ ತಪಶ್ಚೈವ ಪಾವನಾನಿ ಮನೀಷಿಣಾಂ. ನಾವು ಹೇಳುತ್ತೇವೆ, ವಿದ್ಯಾರ್ಥಿಗಳು ಲೆಕ್ಕ ಕೊಟ್ಬಿಡ್ತಾನೆ ಮೇಷ್ಟ್ರು, ಗೊತ್ತಾಗಲಿಲ್ಲ ಅಂತಾನೆ, ಸ್ವಲ್ಪ ಯೋಚನೆ ಮಾಡು ಅಂತ ಹೇಳುತ್ತಾನೆ. ತಪ ಅಂದ್ರೆ ಅದೇ ಅರ್ಥ, ಅದಕ್ಕೆ ಅರ್ಥ ತಪ ಆಲೋಚನೆ ಅಂತಾನೆ ಧಾತು, ಯೋಚನೆ ಮಾಡು. ಯಾವನು ಯೋಚನೆ ಮಾಡಲಿಕ್ಕೆ ತಯಾರಿಲ್ಲ ಅವನಿಗೆ ಎಂದೂ ಜ್ಞಾನ ಬರೋದಿಲ್ಲ. ಅದಕ್ಕೆ ತಪಸ್ಸು ಅನ್ನೋದು ಎಲ್ಲದಕ್ಕೂ ಮೂಲಭೂತವಾದಂತಹ ಒಂದು ಸಾಧನೆ. ಯಜ್ಞೋದಾನಂ ತಪಃ, ಅದಕ್ಕೆ ತಪಸ್ಸು ಮಾಡು ಅಂತ ಹೇಳಿದ್ರು. ಗಟ್ಟಿಯಾಗಿ ಎಲ್ಲರಿಗೂ ಗೊತ್ತಾಗಬಾರದು ಅಂತ ಹೇಳೋದಕ್ಕೋಸ್ಕರ ಒಗಟಾಗಿ ಹೇಳಿದ್ರು ಅಂತ ಹೇಳಿದ್ದಾರೆ. ಒಗಟಾಗಿ ಹೇಳಿದ್ರು, ತಪಸ್ಸು ಮಾಡಿ, ಇಲ್ದ ಹೋದ್ರೆ ಪತ, ಉಲ್ಟಾಬಟ್ಟೆ ಮಾಡಿದರೆ ಪತ, ಬಿದ್ದಾಳಾಗಿ ಹೋಗು ಅಂತ ಅರ್ಥ. ತಪ ಇಲ್ಲ ಪತ, ಎರಡು ಪದಗಳು ಪರಸ್ಪರ ವಿಚಿತ್ರ. ಇವತ್ತು ತಪಸ್ಸಿಲ್ಲ ಆದ್ರೆ ಪತ ಅಷ್ಟೇ ಉಳ್ಕೊಂಡಿರೋದು, ಪತನ ಪತನವೇ ದಾರಿ. ಒಂದು ಸ್ವಾರಸ್ಯ ಇದೆ. ತಪಸ್ಸು ಅಂದ್ರೆ ಏನು? ಯೋಚನೆ ಮಾಡೋದು ಅಂತ ಅರ್ಥ. ಯಾವುದನ್ನು ಯೋಚನೆ ಮಾಡಬೇಕು? ಹದಿನಾರು ಇಪ್ಪತ್ತೊಂದು ಅಂತ ಹೇಳಿದ್ರಲ್ಲ, ಎಷ್ಟು ಅಮೂಲ್ಯವಾದ ಒಗಟು ಗೊತ್ತಾ ಅದು. ಹದಿನಾರು ಇಪ್ಪತ್ತೊಂದು ಅಂತ ಹೇಳಿದ್ದಾರೆ, ಎರಡು ಕೂಡಿಸ್ಬಿಟ್ರೆ ಎಷ್ಟಾಯ್ತು? ಮೂವತ್ತೇಳಾಯ್ತು. ಹದಿನಾರು ಇಪ್ಪತ್ತೊಂದು ಮೂವತ್ತೇಳಾಯ್ತು. ಮೂವತ್ತೇಳು ಅಂದ್ರೇನು? ಸರ್ವಮೂಲ ಗ್ರಂಥಗಳು ಅಂತ ಅರ್ಥ. ಸರ್ವಮೂಲ ಗ್ರಂಥಗಳನ್ನ ಓದಿ ಅದನ್ನ ಚಿಂತನೆ ಮಾಡಿ ಅಂತ ಅರ್ಥ. ಅದು ಸರ್ವಮೂಲ ಗ್ರಂಥಗಳ ಸಂಖ್ಯೆ ಬಗ್ಗೆ ಗಲಾಟೆ ಇದೆಯಲ್ಲ, ಇಲ್ಲಿ ಹೋದಂತೆ ಲೆಕ್ಕ. ಭಾಗವತ ಪುರಾಣದಲ್ಲೇ ಮೂವತ್ತೇಳು ಅಂತ ಹೇಳಿರ್ಬೇಕಾದ್ರೆ ಇನ್ನೇನು ಯೋಚನೆ ಮಾಡೋ ಕಾರಣ ಇಲ್ಲವೇ ಇಲ್ಲ. ಹದಿನಾರು ಇಪ್ಪತ್ತೊಂದು ಅಂತಕ್ಕಂಥ ಮಾತಿನೊಳಗೆ ಸರ್ವಮೂಲಗಳನ್ನ ಯಾತಕ್ಕೆ ಹೇಳ್ತಾರೆ ಗೊತ್ತೇನು? ಅದರಲ್ಲಿ ಕವರ್ ಆಗದಿರೋ ವಿಚಾರಗಳೇ ಇಲ್ಲ. ಸರ್ವ ಮೂಲ ಗ್ರಂಥಗಳ ಬಗ್ಗೆ, ಸರ್ವ ಮೂಲ ಗ್ರಂಥಗಳ ಬಗ್ಗೆ ಅದರಲ್ಲಿ ವಿವರಣೆ ಕೊಡೋದ್ರಿಂದ ಸರ್ವ ಮೂಲ ಗ್ರಂಥಗಳು ಅಂತ ಅವಕ್ಕೆ ಹೆಸರು. ಅದನ್ನ ಓದ್ತೇವೆ ಕೇಳ್ತೇವೆ ಅಂದ್ರೆ ಅದು ತಪಸ್ಸು ಮಾಡ್ತೇವೆ ಅಂತ ಅರ್ಥ. ಆದ್ದರಿಂದ ದೊಡ್ಡ ದೊಡ್ಡ ಜ್ಞಾನಿಗಳೆಲ್ಲ ಸದಾಕಾಲ ಮಾಡಿದ ಶ್ರೇಷ್ಠವಾದ ತಪಸ್ಸು ಅಂದ್ರೆ ಸರ್ವಮೂಲ ಗ್ರಂಥಗಳನ್ನು ಓದು. ರಾಯರು ಬರೆದ ದೊಡ್ಡ ಕೆಲಸ ಯಾವುದು ಗೊತ್ತಾ? ಸರ್ವಮೂಲ ಗ್ರಂಥಗಳಿಗೆ ಟೀಕಾ ರಾಯರು ಟೀಕಾ ಬರೆದ್ರು, ಅದು ಅವ್ರು ಮಾಡಿದ ದೊಡ್ಡ ತಪಸ್ಸು. ಅದು ರಾಯರಂತ ಟಿಪ್ಪಣಿ ಬರೆದ, ಅದು ಅವ್ರು ಮಾಡಿದ ತಪಸ್ಸು. ನಮಗೆ ಓದ್ಲಿಕ್ಕೆ ಬಂದ್ರೆ ಅದೇ ನಮ್ಮ ದೊಡ್ಡ ತಪಸ್ಸು, ಆದ್ದರಿಂದ ಅದನ್ನು ಮಾಡಬೇಕು ಅಂತ ತಾತ್ಪರ್ಯ. ಇನ್ನು ಮುಂದೆ ತಪಸ್ಸು ಮಾಡಿದರು, ಹತ್ತು ಸಾವಿರ ವರ್ಷ ತಪಸ್ಸು ಮಾಡಿದ್ರಂತೆ ಬ್ರಹ್ಮದೇವರು. ಆಗ ನಾರಾಯಣ ಸಾಕ್ಷಾತ್ತಾಗಿ ಕಂಡನನ್ನು. ಬ್ರಹ್ಮವಾಯುಗಳಿಗೆ ದೇವರು ಸದಾ ಪ್ರತ್ಯಕ್ಷ. ಏವಂ ಪ್ರಳಯ ಕಾಲೇಪಿ ಪ್ರತಿಭಾತ ಪರಾವರ ಅಂತ ವಾಯುದೇವರ ಪರಿಚಯ. ಮತ್ತೆ ಪರಮಾತ್ಮ ಕಂಡ ಅಂದ್ರೆ ವಿಶೇಷ ದರ್ಶನ ಮಾಡಿಸಿದ ಅಂತ ಅರ್ಥ. ದೇವರನ್ನು ದರ್ಶನ ಮಾಡಬೇಕಾದ್ರೆ ವಿಶ್ವರೂಪ ದರ್ಶನ, ಅಲಂಕಾರ ದರ್ಶನ ಅಂತ ಹೇಳ್ತೇವಲ್ಲ, ಆ ಟೈಪ್ ಪದಗಳು. ವಿಶೇಷ ರೂಪವನ್ನು ತೋರಿಸಿದನಂತೆ, ವೈಕುಂಠ ಲೋಕವನ್ನೇ ತೋರಿಸಿದನಂತೆ. ಬ್ರಹ್ಮದೇವರು ನೋಡ್ತಾರೆ, ಭಾರಿ ಭಾರಿ ಸಂಭ್ರಮ ಪಡ್ತಾರೆ. ಹತ್ತು ಸಾವಿರ ವರ್ಷದ ತಪಸ್ಸಿನ ಫಲವನ್ನು ಕಂಡರು. ಅದಕ್ಕೆ ಅನೇಕರಿಗೆ ಒಂದು ಸಮಸ್ಯೆ ಬರುತ್ತೆ, ಸಂಧ್ಯಾವನ್ನೆ ಮಾಡಿ ಒಳ್ಳೇದಾಗುತ್ತೆ ಅಂತ ಹೇಳಿದ ತಕ್ಷಣ ಸಂಧ್ಯಾವನ್ನೆ ಮಾಡ್ತಾನೆ, ಒಳ್ಳೇದಾಗಲಿಲ್ಲ ಅಂತ ಬರ್ತಾನೆ ತಕ್ಷಣ. ಮಾಡ್ತಿರ್ಲಕ್ಕೆ ಇನ್ನೊಬ್ರು ಪೂಜೆ ಮಾಡಿ ಒಳ್ಳೇದಾಗುತ್ತೆ, ಪೂಜೆ ಮಾಡ್ತಾನೆ, ಇವಳು ಬೆಳಿಗ್ಗೆ ಪೂಜೆ ಮಾಡಿದೆ ಆಗಲೇ ಇಲ್ಲ ಹೊತ್ತು ಅಂತ ಹೇಳುತ್ತಾನೆ. ಅದಕ್ಕೆ ಹೇಳ್ತಾರೆ, ಒಡೆದ್ರೆ ಕಲ್ಲು ಹೊಡೆಯುತ್ತೆ ಅಂದ್ರೆ ಒಂದ್ ಪೆಟ್ಟ ಹಾಕಿದ್ರೆ ಕಲ್ಲು ಹೊಡೆಯುತ್ತೆ ಅಂತ ಅರ್ಥ ಅಲ್ಲ, ಸರಿಯಾಗಿ ಪೆಟ್ಟು ಹಾಕಬೇಕು. ಅದಕ್ಕೆ ನೂರನೇ ಪೆಟ್ಟಿಗೆ ಹೊಡೆಯುತ್ತೆ ಕಲ್ಲು, ಎಷ್ಟೋ ಸಲ ಅಷ್ಟೊತ್ತು ಹಾಕಿದ ಪೆಟ್ಟಗಳು ಸಾರ್ಥಕವಾಗಿ ಕೊನೆಗೆ ಒಡೆದು ಹೋಗು. ಇವತ್ತು ಒಡೆಯೋ ಅನ್ನ ನೀರಾಕಿಬಿಡು ಅನ್ನ ಆಗುತ್ತೆ ಅಂತ ಹೇಳಿಬಿಟ್ರೆ, ಒಲೆ ಮೇಲೆ ತಿಳಿಸಿಬಿಟ್ರೆ ಅನ್ನ ಆಗಿರುತ್ತಾ? ಅದು ಬೇಯೋವರಿಗೂ ಕುದಿಯೋವರಿಗೂ ಹೇಗೆ ನಾವು ಕಾಯಬೇಕಲ್ಲ, ಆ ರೀತಿ ಮಾಡಬೇಕು. ತಪಸ್ಸು ಅಂದ್ರೆ ಅದೇ, ತಪಸ್ಸು ಅಂದ್ರೆ ಶುರು ಮಾಡಿದ ತಕ್ಷಣ ಫಲ ಕೊಡೋದಿಲ್ಲ, ಫಲ ಕೊಡೋಕೆ ಸ್ಟಾರ್ಟ್ ಆಗಿಬಿಡುತ್ತೆ. ಅದು ಸಿಕ್ಕಬೇಕಾದ್ರೆ ಹೊತ್ತಬೇಕು. ಇಲ್ಲಿ ಮೈಸೂರಿಗೆ ಹೋಗ್ಬೇಕಾದ್ರೆ ಕೂತಷ್ಟು ತಪಸ್ ಮೈಸೂರಿಗೆ ಹೋಗೋದಾದ್ರೆ ಯಾರು ಕೊಡ್ತಿದ್ದಿಲ್ಲ. ಆದ್ರೆ ಇಷ್ಟು ತಾಸು ಬೇಕು ಅಂತಿದೆ, ಅಷ್ಟು ತಾಸಿ ಬಿಟ್ಟುಬಿಡುತ್ತದು. ಎವೆರಿಮೆಂಟ್ ಮುಂದಕ್ಕೆ ಹೋಗ್ತಾನೆ ಇರುತ್ತೆ, ತಪಸ್ ಮುಂದಕ್ಕೆ ಹೋಗ್ತಾನೆ ಇರುತ್ತೆ. ಸಿದ್ಧಿ ಬರಬೇಕಾದ್ರೆ ಕಾಯ್ಬೇಕು ನಾವು. ಯಾರು ಅದಕ್ಕೆ ಕಾಯಿಲೆಗೆ ತಯಾರಿಲ್ಲ? ಇವತ್ತು ತುಂಬಾ ಜನ ಹಾಗೆ ಮಾಡ್ತಿರೋದು, ಸಂಧ್ಯಾವನ್ನೆ ಮಾಡೋದು ಮಾಡ್ತಾರೆ, ಫಲ ಸಿಗೋದಿಲ್ಲ. ವಿಷ್ಣು ಸಹಸ್ರ ಮಾಡ್ತಾರೆ, ಫಲ ಸಿಗೋದಿಲ್ಲ. ಅದು ವಿಷ್ಣು ಸಹಸ್ರ ಉಪಯೋಗ ಇಲ್ಲ. ಇವೆಲ್ಲ ಪ್ರಯೋಜನ ಇಲ್ಲ ಅಂತ ಸಾಲಕ್ಕೆ ಶುರು ಮಾಡಿಬಿಡ್ತಾರೆ. ತಪ್ಪು. ಅದಕ್ಕೆ ಫಲ ಕೊಡಬೇಕಾದ್ರೆ ನಮ್ಮ ಯೋಗ್ಯತೆ ಒಂದು ಬೇಕು, ನಮ್ಮ ಸಾಮರ್ಥ್ಯ ಬೇಕು, ಅದನ್ನು ರೂಢಿಸಿಕೊಳ್ಳ ಆವೃತ್ತಿ ಅಸಕೃದುಪದೇಶ ಪುನರಾವರ್ತನೆ ಮಾಡಬೇಕು, ಆಗ ಮಾತ್ರ ಸಾಧ್ಯ. ಬ್ರಹ್ಮದೇವರು 10,000 ವರ್ಷ ಮಾಡಿದರಂತೆ, ಅವರಿಗೆ ಸಿದ್ಧಿ ಕಾಣಿಸ್ತೇವೆ ಅವರಿಗೆ. ಆಗ ಪರಮಾತ್ಮ ಅವನು ಹೇಳ್ತಾನೆ, ಬ್ರಹ್ಮದೇವರೇ ನನ್ನ ದರ್ಶನ ನಿಮಗಾಯ್ತಲ್ಲ, ಬ್ರಹ್ಮನ್ ಶ್ರೇಯ ಪರಿಶ್ರಾಮ ಪುಂಸಃ ಮದ್ದರ್ಶನ ಅವಧಿಹಿ, ನಾನು ಕಣ್ಣಿಗೆ ಕಂಡೆ ಅಂದ ಮೇಲೆ ಆಗಬೇಕಾದ ಕೆಲಸ ಯಾವುದು ಬಾಕಿ ಉಳಿಲೇಬಾರದು, ನಿಮಗೇನು ಬೇಕು ಕೇಳಿ ಅಂತ ಹೇಳಿದ್ದಾರೆ. ಅಂದ್ರೆ ಯಾರನ್ನ ಕಂಡ್ರೆ ಇನ್ನು ಸ್ವಲ್ಪ ಕೆಲಸ ಬಾಕಿ ಇರಬಹುದು, ದೇವರು ಕಂಡ ಮೇಲೆ ಎಲ್ಲ ಪೂರ್ಣ ಕೆಲಸ ಆಗಬೇಕಂತ, ನನ್ನ ಕಂಡ ಮೇಲೆ ಎಲ್ಲ ಕೆಲಸ ಆಗಲೇಬೇಕು. ಅದಕ್ಕೆ ನಾವು ಉಡುಪಿ ಕೃಷ್ಣ ನೋಡ್ಲಿಕ್ಕೇನೋ, ಶ್ರೀನಿವಾಸನ ನೋಡ್ಲಿಕ್ಕೆ ತಿರುಪತಿ ಯಾಕೆ ಹೋಗ್ತೇವೆ ನಾವು? ದೇವರ ದರ್ಶನ ಮಾಡಿದಾಗ ಭಿದ್ಯತೆ ಹೃದಯ ಗ್ರಂಥಿ ಛಿದ್ಯಂತೆ ಸರ್ವ ಸಂಶಯಾಹ ಕ್ಷೀಯಂತೆ ಚಾಶ್ಯ ಕರ್ಮಾಣಿ ತಸ್ಮಿನ್ ದೃಷ್ಟೇ ಪರಾವರೆ. ನಮಗೆ ಮೂರ್ತಿಗಳನ್ನು ನೋಡಿದ್ರೆ ಎಷ್ಟು ಫಲ ಆಗಬೇಕಾದ್ರೆ, ಇನ್ನು ದೇವರನ್ನೇ ನೋಡಿದಾಗ ಎಷ್ಟು ಫಲ ಆಗಬೇಕು ಲೆಕ್ಕ ಹಾಕಿ. 10,000 ವರ್ಷ ಅವರಿಗೆ ಬೇಕಾಯಿತು. ತಿರುಪತಿ ಕ್ಯೂನಲ್ಲಿ ನಿಂತರೆ 10-20 ತಾಸು ನಿಲ್ತಾರೆ ಯೋಚನೆ ಮಾಡಬೇಕು. ಕ್ಯೂನಲ್ಲಿ ನಿಂತು ಹೇಗೆ ಮುಂದಕ್ಕೆ ಹೋಗ್ತಾರೋ, ಬ್ರಹ್ಮದೇವರು 10,000 ವರ್ಷಕ್ಕಾದ ದೇವರನ್ನು ನೋಡಿದವರು, ವಿಶೇಷ ದರ್ಶನ ಮಾಡಿದವರು. ಪರಮಾತ್ಮ ಹೇಳಿದಂತೆ ಬ್ರಹ್ಮದೇವರು ಹೇಳ್ತಾರೆ, ಪರಮಾತ್ಮ ನನಗೆ ಏನು ಬೇಕು ಅಂತ ಕೇಳ್ತಾ ಇದ್ದಿ, ನನಗೆ ಬೇಕಾದಿಷ್ಟೇ ಭಕ್ತಿ ಹೆಚ್ಚಲಿ ಜ್ಞಾನ ಹೆಚ್ಚಲಿ ಅಂತ ಕೇಳ್ತಾರೆ. ಈ ರೀತಿ ಕೇಳ್ತಕ್ಕಂಥದ್ದು ಹರಿವಾಯು ಬ್ರಹ್ಮವಾಯುಗಳ ವಿಶಿಷ್ಟವಾದ ಸಾಧನ ಇದು ಅಂತ. ಪ್ರವರ್ಧತಾಂ ಭಕ್ತಿರಲಂ ಕ್ಷಣೇ ಕ್ಷಣೇ ತ್ವಯೀಶ ಮೇಹ್ರಾಸ ವಿವರ್ಜಿತ. ಸದಾ ನನಗೆ ಭಕ್ತಿ ಹೆಚ್ಚು ಬೇಕು ಅಂತ ಪ್ರಾರ್ಥನೆ ಮಾಡಿದಾಗ ಆ ಪೋಸ್ಟ್ ಬರಬೇಕಾದ್ರೆ ಇದ್ರೆ ಸಾಧ್ಯ ಇಲ್ಲ, ಅವರು ಸಾಧ್ಯನೇ ಇಲ್ಲ, ಅನುಗ್ರಹ ಮಾಡಿದ್ರಂತೆ. ಆಗ ಪರಮಾತ್ಮ ನಾನೇನು ಮಾಡಬೇಕು ಅಂತ ಕೇಳಿದ್ದಾರೆ. ಬ್ರಹ್ಮದೇವರೇ ಸೃಷ್ಟಿಯನ್ನು ಮಾಡಬೇಕಿನ್ನು ಮುಂದೆ ಮಾಡಿ ಅಂದ್ರೆ ಬ್ರಹ್ಮದೇವರು ಹೇಳ್ತಾರೆ, ಆಗ ಪರಮಾತ್ಮ ನನಗೊಂದು ವರ ಕೊಡು, ಸೃಷ್ಟಿ ಮಾಡ್ತೇನೆ ಅಂತ ಹೇಳಿದ್ದಾರೆ. ಏನು ವರ ಕೊಡಬೇಕು ಅಂದ್ರೆ, ನೇಹ ಮಾನಹ ಪ್ರಜಾಸರ್ಗಂ ಬದ್ಧೇಯಂ ಯದನುಗ್ರಹಾತ್. ನಾನು ಸೃಷ್ಟಿ ಕಾರ್ಯ ಮಾಡಲಿಕ್ಕೆ ಹೋದಾಗ ನನಗದರಲ್ಲಿ ಅಭಿಮಾನ ಬರಬಾರದು, ಬಂಧನದ ಆಗಬಾರದು ಅಂತ ವರ ಕೊಟ್ಟರೆ ಮಾಡ್ತೇನೆ ಅಂತ ಹೇಳಿದ್ದಾರೆ. ಇದೊಂದು ವಿಚಿತ್ರವಾದ ಮಾತಿದು. ಸೃಷ್ಟಿ ಕೆಲಸ ಎಷ್ಟು ಡೇಂಜರಸ್ ಅಂದ್ರೆ, ಸೃಷ್ಟಿ ಮಾಡ್ತಾ ಮಾಡ್ತಾ ಹೋದಂತೆ ಅಭಿಮಾನ ಕ್ರಿಯೇಟ್ ಆಗಲಿಕ್ಕೆ ಶುರುವಾಗುತ್ತೆ. ಸೃಷ್ಟಿ ಮಾಡ್ತಲ್ಲೇ ಅಭಿಮಾನ ಪ್ರಾರಂಭ. ಮಕ್ಕಳು ಸೃಷ್ಟಿ ಮಾಡೋದು ಬಿಟ್ಟುಬಿಡಿ, ಚಿತ್ರ ಬರೀತಾನೆ, ಎಷ್ಟು ಕೆಟ್ಟ ಬರೆದಿರ್ತ ಆನೆ ಚಿತ್ರ ಅಂದ್ರೆ, ಕೆಳಗೆ ಆನೆ ಅಂತ ಬರೆದವರು ಆನೆ ಅಂತ ಗೊತ್ತಾಗೋದೇ ಇಲ್ಲ, ಅಷ್ಟು ಕೆಟ್ಟ ಬರೆದಿರ್ತಾನೆ. ಯಾರಾದರೂ ಅದು ಆನೆ ಅಲ್ಲ ಅಂದ್ಬಿಡಿ, ಅವನು ಒಳ್ಳೆ ಶುರು ಮಾಡ್ಬಿಡು, ಮಗು ಒಳ್ಳೆ ಶುರು ಮಾಡ್ಬಿಡು, ನಾನು ಬರೋದು ಆನೆ ಯಾಕಲ್ಲ ಅಂತ ಒಂದು ಪ್ರಶ್ನೆ ಇದೆ. ಅಭಿಮಾನ ಅಂದ್ರೆ ಹಾಗೆ ಬರುತ್ತೆ, ತಾನು ಏನ್ ಮಾಡ್ತಾನೋ ಅದ್ರ ಮೇಲೆ ಪ್ರೀತಿ ಹುಟ್ಟಿಬಿಡುತ್ತಂತೆ. ನಾವು ಬರೆದಿದ್ದರ ಮೇಲೆ ನೋಡಿದ ಮೇಲೆ ಪ್ರೀತಿ ಬರೋದಾದ್ರೆ ಇನ್ನು ಮಕ್ಕಳ ಮೇಲೆ ಎಷ್ಟು ಪ್ರೀತಿ ಬರಬೇಕು ಲೆಕ್ಕ ಹಾಕಿ. ಮೊಮ್ಮಕ್ಕಳ ಮೇಲೆ ಇನ್ನೂ ಜಾಸ್ತಿ ಆಗುತ್ತಂತೆ, ಮಕ್ಕಳ ಮೇಲೆ ಪ್ರೀತಿ, ಮೊಮ್ಮಕ್ಕಳು ಮರಿಮಕ್ಕಳು ಇನ್ನೂ ಜಾಸ್ತಿ, ಇನ್ನೂ ಜಾಸ್ತಿ ಆಗ್ತಿರ್ತೇನೋ ಮರಿ ಮೊಮ್ಮಕ್ಕಳ ಮೇಲೆ, ಇವನೇ ಸತ್ತೋಗ್ಬಿಡ್ತಾನೆ. ಅದರಿಂದ ಯೋಚನೆ ಇಲ್ಲ, ಮನುಷ್ಯರ ಒಂದು ವಿಚಿತ್ರವಾದ ಪದ್ಧತಿ ಆಗಿರುತ್ತಂತೆ. ಅದಕ್ಕೆ ಬ್ರಹ್ಮದೇವರು ಹೇಳ್ತಾರೆ, ಸೃಷ್ಟಿ ಮಾಡ್ತಾ ಮಾಡ್ತಾ ಹೋದ್ರೆ ನಮಗೆ ಅಭಿಮಾನ ಬಂದು ಬಂಧನವಾಗುತ್ತಲ್ಲ, ಅದಕ್ಕೆ ಬಂಧನವಾಗದಂತೆ ವರ ಕೊಟ್ಟರೆ ನಾನು ಮಾಡ್ತೇನೆ ಅಂತ ಹೇಳಿದ್ದಾರೆ. ಇದು ಬಹಳ ಮುಖ್ಯವಾದ ಮಾತು. ಸೃಷ್ಟಿಯನ್ನು ಮಾಡತಕ್ಕಂಥ ಪ್ರತಿಯೊಬ್ಬನು ಕೂಡ ಅರ್ಥ ಮಾಡ್ಕೋ, ಕರೆಂಟ್ ಡೀಲ್ ಮಾಡೋ ಮೊದಲೇನ್ ಮಾಡಬೇಕು ಗೊತ್ತಾ, ಶಾಕ್ ಹೊಡೆದಂತೆ ವ್ಯವಸ್ಥೆ ಮಾಡ್ಕೊಂಡು ಮುಟ್ಟಬೇಕಲ್ಲ. ಶಾಕ್ ಹೊಡೆದಂತೆ ವ್ಯವಸ್ಥೆ ಮಾಡ್ಕೊಳ್ಳದೆ ಹೋದ್ರೆ ತಾನೇ ಸತ್ತು ಹೋಗಿಬಿಡ್ತಾನೆ. ಕರೆಂಟನ್ನು ಮುಟ್ಟತಕ್ಕಂಥ ವ್ಯಕ್ತಿ ಶಾಕ್ ಹೊಡೆದಂತೆ ವ್ಯವಸ್ಥೆ ಮಾಡ್ಕೊಂಡು ಹೇಗೆ ಮುಟ್ತಾನೋ, ಸಂಸಾರ ಶುರು ಮಾಡೋ ವ್ಯಕ್ತಿ ಅಭಿಮಾನದ ಕರೆಂಟ್ ಹೊಡೆಯದಂತೆ ಮಾಡಿಕೊಂಡು ಶುರು ಮಾಡಬೇಕು. ಇವತ್ತು ಆ ರೀತಿ ಮಾಡ್ಕೊಳ್ಳೋದಿಲ್ಲ, ಆದ್ದರಿಂದ ಬರೀ ಬಂಧನ ಬಂಧನ ಬಂಧನ, ನಾನು ನಾನು ನಾನು, ನನ್ನವರು 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 ಇಷ್ಟೇ. ಇವೆರಡನ್ನ ಗೆಲ್ಲಬೇಕಾದ್ರೆ ಭಾರಿ ಕಷ್ಟ ಇದೆ, ಅದಕ್ಕೆ ಉಪಾಯ ಹೇಳಿ ಅಂತ ಕೇಳಿದ್ರೆ, ಈ ಮಾತು ಎಷ್ಟು ತಾತ್ವಿಕ ಅಂತ ಅರ್ಥ ಮಾಡಿಕೊಂಡ್ರೆ ಭಾಗವತ ಪುರಾಣ ಯಾರಿಗೆ ಬೇಕು ಅಂತ ಗೊತ್ತಾಗುತ್ತೆ. ಪ್ರತಿಯೊಬ್ಬರಿಗೂ ಭಾಗವತ ಪುರಾಣ ಬೇಕು. ಈ ಅಭಿಮಾನವನ್ನು ಹೇಗೆ ಗೆಲ್ಲಬೇಕು ಅನ್ನೋ ಉಪಾಯ ಹೇಳೋದಕ್ಕೆ ಭಾಗವತ ಅಂತ ಕರೆಯುವ. ಅಭಿಮಾನವನ್ನು ಗೆಲ್ಲಬೇಕು. ಮನುಷ್ಯನ ಸೈಕಾಲಜಿ ಬಹಳ ವಿಚಿತ್ರ. ತಾನು ತಂದೆ ತಾಯಿಗಳಿಂದ ಬಂದಿದ್ದಾನೆ, ಅವರಿಗೆ ತಂದೆ ತಾಯಿಗಳಿದ್ದಾರೆ, ಅವರಿಗೆ ತಂದೆ ತಾಯಿಗಳಿದ್ದಾರೆ, ಇವನಿಗೆ ಮಕ್ಕಳಿದ್ದಾರೆ. ಅಭಿಮಾನ ಹೇಗೆ ಬರುತ್ತೆ ಗೊತ್ತಾ, ಮಕ್ಕಳ ಮೇಲೆ ಬರುತ್ತಂತೆ, ತಂದೆ ತಾಯಿಗಳ ಮೇಲೆ ಬರೋದಿಲ್ಲ. ಇದು ಸ್ವಾರಸ್ಯ. ಮೊಮ್ಮಕ್ಕಳ ಮೇಲೆ ಜಾಸ್ತಿ ಆಗುತ್ತಂತೆ, ತಾತಂದ್ರೆ ಇನ್ನೂ ಕಡಿಮೆ ಆಗುತ್ತೆ, ಅಮ್ಮ ಮರಿಬಾವಣ ಇನ್ನೂ ಜಾಸ್ತಿ ಆಗುತ್ತಂತೆ, ಮುತ್ತಾತ್ವ ಇನ್ನೂ ಕಡಿಮೆ ಆಗುತ್ತಂತೆ. ರಿವರ್ಸ್ ಡೈರೆಕ್ಷನ್ ಇದು. ತಾನು ಸೃಷ್ಟಿ ಮಾಡುವವರ ಮೇಲೆ ಅಭಿಮಾನ, ತಾನು ಸೃಷ್ಟಿ ಮಾಡಿದವರ ಮೇಲೆ ಅಭಿಮಾನ ಇಲ್ಲ, ಡಬಲ್ ಇದು. ಒಂದು ತಂದೆಗೂ ಸೀರಿಯಸ್, ತಂದೆಗೆ ಜ್ವರ, ಮಗನಿಗೆ ಜ್ವರ. ಮಗನ ಹಾಸ್ಪಿಟಲ್ ಕರ್ಕೊಂಡು ತಂದೆನ ಬೈದು ಬಿಡ್ತಾನೆ, ಕೆಮ್ಕೋತ ಕೂತಿರು, ನೀನ್ ಬರಬೇಡ, ಮಗನ ಕರ್ಕೊಂಡು ಹೋಗ್ತೇನೆ ಅಂತ ಹೇಳಿಬಿಡ್ತಾನೆ. ಸೈಕಾಲಜಿ ಆಗಿರು, ತಂದೆ ಶಾಸ್ತ್ರ ಹೇಳುತ್ತೆ, ಪಿತೃದೇವೋ ಭವ. ಇಂಥ ಪ್ರಶ್ನೆ ಬಂದ್ರೆ ತಂದೆ ಬಂದು ತಿಳಿಸ್ಕೊಡ್ಬೇಕು ನ್ಯಾಯವಾಗಿ, ನಮ್ಮ ಮಕ್ಕಳಿಗೆ ಕೊಡ್ತೇವೆ, ಇದು ಆಶ್ಚರ್ಯ. ಅದಕ್ಕೆ ಶಾಸ್ತ್ರ ಹೇಳುತ್ತೆ, ಸೃಷ್ಟಿಯ ಪ್ರೋಸೆಸ್ಸು ಮುಂದೆ ಅಭಿಮಾನ ಕ್ರಿಯೇಟ್ ಮಾಡ್ತಾ ಮಾಡ್ತಾ ಹೋಗಿ ಹಿಂದಿನ ಅಭಿಮಾನ ಕಡಿಮೆ ಮಾಡ್ತಾ 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 ಬರುತ್ತಂತೆ. ಅದಕ್ಕೆ ಶ್ರಾದ್ದ ಪಕ್ಷಗಳಲ್ಲೂ ಮೂರೇ ಜನ, ತಂದೆ ತಾತ ಮುತ್ತಾತ, ಕ್ಲೋಸ್ ಅಲ್ಲಿಗೆ ಅಷ್ಟಕ್ಕೆ ಮಾಡ್ಲಿಕ್ಕೆ ಅಳುತ್ತಾರೆ. ಇನ್ನು ಮುಳಿದು ಹೇಳಿದ್ರಂತೂ ಗೋವಿಂದ, ಈ ಮೂರು ಮಾಡ್ಲಿಕ್ಕೆ ಶ್ರಾದ್ದ ಬಿಡೋರಿದ್ದಾರೆ, ನೀವು ಹೆಚ್ಚು ಮಾಡಿದ್ರೆ ಏನು ಬರ್ತಿತ್ತಾಗ, ಅವು ಎಷ್ಟೋದ್ರೆ ಮುತ್ತಾತ ಮುತ್ತಾತ ಅನ್ನೋದು ಗೊತ್ತೇ ಇರೋದಿಲ್ಲ. ಅದಕ್ಕೆ ಶಾಸ್ತ್ರ ಹೇಳುತ್ತೆ, ಮನುಷ್ಯ ಮುಂದೆ ಹೋಗ್ತಾ ಹಿಂದನೂ ಮರಿತಾ ಬರ್ತಾನೆ. ಮುತ್ತಾತನ್ನೇ ಮರ್ತಾ ಮನುಷ್ಯನಿಗೆ ಪರಮಾತ್ಮನ ಜ್ಞಾಪಕ ಎಲ್ಲಿರಬೇಕು ಅಂತ ಕೇಳ್ತಾನೆ. ಮೊದಲು ಸೃಷ್ಟಿಕರ್ತ ಪರಮಾತ್ಮ ತಾನೆ, ಇವನು ತನ್ನ ಹಿಂದಿನವರನ್ನೇ ಮರ್ತಾ ಇವನೇ ದೇವರು ಯಾರಿಗೆ ಜ್ಞಾಪಕ ಇರಬೇಕು ಇವನಿಗೆ? ಅದಕ್ಕೆ ದೇವರನ್ನು ಬಿಡ್ತಾ ಹೋಗಿಬಿಡ್ತಾನೆ, ಅನಂತರದವರನ್ನ ಪ್ರೀತಿ ಮಾಡ್ತಾ ಹೋಗ್ತಾನೆ. ಮಕ್ಕಳಿಗೋಸ್ಕರ ಪ್ರಾಣ ಬೇಕಾದ್ರೆ ಕೊಟ್ಟು ಬಿಡ್ತಾನೆ, ಮೊಮ್ಮಕ್ಕಳಿಗೋಸ್ಕರ ಇನ್ನೂ ಬೇಕಾರ ಮಾಡಿಬಿಡ್ತಾನೆ, ಮೊಮ್ಮಗ ಒದರು ಸುಮ್ಮನೆ ಇರ್ತಾನಂತೆ ಅಷ್ಟು ಪ್ರೀತಿ ಅಂತ ಮೊಮ್ಮಗನ ಮೇಲೆ. ಹೀಗೆಲ್ಲ ಬೆಳೀತಾ ಹೋಗುತ್ತಂತೆ. ಇದೆಷ್ಟು ಆಶ್ಚರ್ಯ ಆದ್ರೆ ನಂಬಲಿಕ್ಕೆ ಸಾಧ್ಯ ಇಲ್ಲ. ಇದಕ್ಕೆ ಬಂಧನ ಅಂತ ಕರೀತಾರೆ. ನಾವು ರಿವರ್ಸ್ ರಿಲೇಷನ್ ಹೋಗ್ತೇವಲ್ಲ, ಆಗ ಸಾಧನ ಆಗುತ್ತಂತೆ. ಅಂದ್ರೆ ಮಕ್ಕಳ ಮೇಲೆ ಅಭಿಮಾನ ಕಡಿಮೆ ಆಗಬೇಕು, ಮೊಮ್ಮಕ್ಕಳ ಮೇಲೆ ಇನ್ನೂ ಕಡಿಮೆ ಆಗಬೇಕು, ತಂದೆ ಮೇಲೆ ಜಾಸ್ತಿ ಆಗಬೇಕು, ಪಿತೃ ದೇವೋಭವ ಮಾತೃ ದೇವೋಭವ, ತಾತನ ಮೇಲೆ ಜಾಸ್ತಿ ಇನ್ನೂ ಜಾಸ್ತಿ, ದೇವರ ಮೇಲೆ ಭಾರಿ ಜಾಸ್ತಿ. ಅದನ್ನ ಶಾಸ್ತ್ರ ಅಂತ ಕರೀತಾರೆ. ಉಪನಿಷತ್ತು ಪುತ್ರ ದೇವೋಭವ ಅಂತ ಹೇಳಲಿಲ್ಲ, ಪತ್ನಿ ದೇವೋಭವ ಅಂತ ಹೇಳಲಿಲ್ಲ, ಪಿತೃದೇವೋಭವ ಮಾತೃದೇವೋಭವ ಆಚಾರ್ಯ ದೇವೋಭವ ಅತಿಥಿ ದೇವೋಭವ. ಕಾರಣ ಪುಣ್ಯದ ಸಾಧನೆ ಇರೋದು ಅಲ್ಲೇ ಹೊರತು ಇಲ್ಲಲ್ಲ. ಮತ್ತೆ ಮಕ್ಕಳ ಮೇಲೆ ಪ್ರೀತಿ ಮಾಡಬಾರದೆ, ಪ್ರೀತಿ ಮಾಡಿ ವ್ಯಾಮೋಹ ಮಾಡಬೇಡಿ ಅಂತ ಹೇಳಿದ್ದಾರೆ. ಪ್ರೀತಿ ಮಾಡಿ ವ್ಯಾಮೋಹಕ್ಕೊಳಗಾಗಬೇಡಿ ಅಂತ ಸಂದೇಶ. ಬ್ರಹ್ಮದೇವರೇ ನಿಮಗೊಂದು ಮಾತು ಹೇಳ್ತೇನೆ ಕೇಳಿ, ಅಭಿಮಾನ ಹೋಗಬೇಕು ತಾನೆ ಹೇಳ್ತೇನೆ, ನಾಲ್ಕು ಮಾತು ಹೇಳ್ತೇನೆ ಜ್ಞಾಪಕ ಇಟ್ಕೊಂಡ್ಬಿಡಿ ಅಂತ ಹೇಳ್ತಾರೆ. ನಾಲ್ಕು ಮಾತು ಹೇಳ್ತೇನೆ ಜ್ಞಾಪಕ ಇಟ್ಕೊಂಡ್ಬಿಡಿ ಅಂತ ಹೇಳ್ತಾರೆ. ಆ ನಾಲ್ಕು ಮಾತುಗಳಿಗೆ ಚತುಶ್ಲೋಕಿ ಭಾಗವತ ಅಂತ ಹೆಸರು. ಚತುಶ್ಲೋಕಿ ಭಾಗವತ. ಇವತ್ತು ನಾಲ್ಕು ಮಾತಾಡ್ತಾರೆ ಎಂಬುದು ಇಡಿ ಎಂಬುದು ಒಂದು ಸಮಾರಂಭದಲ್ಲಿ ಇವರು ನಾಲ್ಕು ಮಾತಾಡ್ತಾರೆ ಅಂತ ಹೇಳಿಬಿಡ್ತಾರೆ. ಆ ನಲವತ್ತು ಮಾತಾದ್ರೂ ಬಿಡೋದಿಲ್ಲ, ಆ ವಿಚಾರ ಬೇರೆ. ಆ ನಾಲ್ಕು ಮಾತು ಅಂತ ಇಡಿ ಎಂಬುದು ಒಂದು, ಯಾರು ದೊಡ್ಡವರು ಸ್ವಲ್ಪ ನಾಲ್ಕು ಮಾತು ಹೇಳ್ತೀರಾ ಅಂತ ಕೇಳ್ತಾರೆ. ಪದ್ಧತಿ ಅದು ಎಲ್ಲಿಂದ ಬಂತು ಅಂದ್ರೆ ಚತುಶ್ಲೋಕಿ ಭಾಗವತ ಪ್ರಾರಂಭ ಆಯ್ತದೆ. ಒಂದು ನಾಲ್ಕು ಮಾತು ಮೊದಲಾಡಿದವರು ಸಾಕ್ಷಾತ್ ನಾರಾಯಣ. ಯಾರಿಗೆ? ಬ್ರಹ್ಮದೇವರಿಗೆ. ಹೇಳಿದವನು ನಾರಾಯಣ, ನಾಲ್ಕು ಮಾತು ಹೇಳ್ತಾನೆ. ಅವನ್ಯಾರು? ನಾರಾಯಣ, ನಾಲ್ಕು ಅಕ್ಷರದವನು. ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧ ರೂಪದ ಭಗವಂತ ಮಾತಾಡ್ತಾ ಇದ್ದಾನೆ. ಕೇಳುವವರು ಯಾರು? ಚತುರ್ಮುಖ ಬ್ರಹ್ಮದೇವರು, ನಾಲ್ಕು ಮುಖದವರು. ಹೇಳಿದ್ದೇನು? ಭಾಗವತ, ನಾಲ್ಕು ಅಕ್ಷರದ ಗ್ರಂಥ. ಅದು ವಿಷಯ ಏನು? ನಾಲ್ಕು ವೇದಗಳ ಸಾರ. ಅದು ತಿಳ್ಕೊಂಡ್ರೆ ಏನಾಗುತ್ತೆ? ನಾಲ್ಕು ಪುರುಷಾರ್ಥಗಳ ಪ್ರಾಪ್ತಿ. ಚತುರ್ಧರ್ಮ, ಅರ್ಥ, ಕಾಮ ಮತ್ತು ಮೋಕ್ಷ ಅನ್ನೋ ನಾಲ್ಕು ಪುರುಷಾರ್ಥಗಳನ್ನ ಪೂರ್ಣವಾಗಿ ಪಡೆಯಲಿಕ್ಕೆ ನೆರವು ಕೊಡತಕ್ಕಂಥವುಗಳದು. ಆ ನಾಲ್ಕು ಮಾತುಗಳನ್ನ ಚತುಶ್ಲೋಕಿ ಭಾಗವತ ಅಂತ ಕರೀತಾರೆ. ಅಲ್ಲಿರೋದಿಷ್ಟೇ, ಅಹಮೇವ ಆಸಮೇವಾಗ್ರೆ ನಾನ್ಯತ್ ಯತ್ ಸದಸತಃ ಪರಂ. ಇಲ್ಲಿ ಹೇಳೋದು ಅಹಮೇವ ಆಸಮೇವಾಗ್ರೆ ಏಕೋ ನಾರಾಯಣ ಆಸೀತ್. ನಾರಾಯಣ ಆಸೀತ್ ಅಂತ ಅಲ್ಲಿ, ಇಲ್ಲಿ ನಾರಾಯಣನೇ ನಾನೆದ್ದೇನೆ ಅಂತ ಇಲ್ಲಿ ಹೇಳ್ತಾನೆ. ಸೊ ವೇದವಾಕ್ಯಕ್ಕೂ ಭಾಗವತ ವಾಕ್ಯಕ್ಕೆ ಎಷ್ಟು ಸಂವಾದ ಇದೆ ಲೆಕ್ಕ ಹಾಕಬೇಕು. ಅದೇ ಕೃಷ್ಣ ಹೇಳ್ತಾನೆ, ಅಹಂ ಸರ್ವಸ್ಯ ಪ್ರಭವ. ಕೃಷ್ಣನೇ ವಿಷ್ಣು, ವಿಷ್ಣುವೇ ನಾರಾಯಣ, ನಾರಾಯಣನೇ ಪರಬ್ರಹ್ಮ. ಒಂದಕ್ಕೊಂದಕ್ಕೊಂದು ಪೂರ್ತಿಯಾಗಿ ಹೊಂದಾಣಿಕೆ ಆಗ್ತಾ ಹೋಗುತ್ತಿರುವುದು. ಅದು ಆಚಾರ್ಯರ ಸಿದ್ಧಾಂತ, ಸಮಗ್ರ ಶಾಸ್ತ್ರಗಳ ಪರಿಪೂರ್ಣ ಸಿದ್ಧಾಂತ ಅಂತ ಹೇಳೋದಕ್ಕೆ ಒಳ್ಳೆಯ ಗುರುತಿ. ಈ ರೀತಿ ತಿಳ್ಕೊಂಡ್ಬಿಡು, ಉಳಿದೆಲ್ಲ ಸ್ವತಂತ್ರವಲ್ಲ, ನಾನೊಬ್ಬನೇ ಸ್ವತಂತ್ರ. ಏತಾವದೇವ ಜಿಜ್ಞಾಸ್ಯಂ ತತ್ವ ಜಿಜ್ಞಾಸು ಆತ್ಮನಃ. ಪ್ರತಿಯೊಬ್ಬ ತತ್ವಜ್ಞಾನಿಯಾಗುವನು ತಿಳ್ಕೊಳ್ಬೇಕಾದ ತತ್ವ ಅಂದ್ರೆ ಇದೇನೆ. ಇದನ್ನು ತಿಳ್ಕೊಂಡ್ಬಿಟ್ರೆ ಅಭಿಮಾನ ಬರೋದಿಲ್ಲ ಅಂತ ಹೇಳಿಬಿಟ್ರು. ಬ್ರಹ್ಮದೇವರಿಗೆ ಅಭಿಮಾನದ ಪ್ರಶ್ನೆನೇ ಇಲ್ಲ. ಆ ಪೋಸ್ಟ್ ಎಂಥದ್ದು ಅಂದ್ರೆ ಅಭಿಮಾನ ಬಿಟ್ಟವರಿಗೆ ಸಿಗೋ ಪೋಸ್ಟ್, ಅದು ಬೇರೆಯವರಿಗೆ ಸಿಗೋದಿಲ್ಲ. ಐಎಎಸ್ ಆಫೀಸರ್ನ ಅವನು ಲಿಟ್ರೇಟ್ ಅಂತ ಕೇಳಿದ್ರೆ ಹೇಗೋ ಹಾಗೆ. ಇವತ್ತು ಲಿಟ್ರೇಟ್ ಆಲ್ದ ಹೋದ್ರೆ ಆ ಪೋಸ್ಟ್ ಬರಲು ಸಾಧ್ಯ ಇತ್ತಾ? ಸಾಧ್ಯವೇ ಇಲ್ಲ. ನಿಜವಾದ ಅರ್ಥದಲ್ಲಿ ಬ್ರಹ್ಮದೇವರು ಯಾತಕ್ಕೆ ಹೇಳ್ತಾರೆ ಅಂದ್ರೆ ನಮಗೆಲ್ಲ ಉಪಾಯ ಹೇಳೋದಕ್ಕೆ ಹೇಳ್ತಾರೆ. ಅದ್ರ ಅಭಿಮಾನ ಬಿಡ್ಲಿಕ್ಕೆ ಏನ್ ಮಾಡಬೇಕು? ಪ್ರತಿ ಕ್ಷಣದಲ್ಲಿ ಹರಿಯೇ ಸರ್ವೋತ್ತಮ, ಸೃಷ್ಟಿಯ ಪ್ರಾರಂಭದಲ್ಲಿ ಅವನೊಬ್ಬನೇನೆ, ಅವನೇ ಸ್ವತಂತ್ರ ಅಂತ ತಿಳ್ಕೊಂಡ್ರೆ ಅಭಿಮಾನ ಬರೋದಿಲ್ಲ, ನಾವು ಹಾಳಾಗೋದಿಲ್ಲ ಅಂತ ಅರ್ಥ. ಅಭಿಮಾನ ಬರೋದಿಲ್ಲ, ಬಂಧನ ಆಗೋದಿಲ್ಲ, ನಮಗೆ ಸಂಶಯ ಆಗ. ಇದೇನಿದು? ದೇವರು ಸರ್ವೋತ್ತಮ ಅಂತ ತಿಳ್ಕೊಂಡ್ರೆ ತುಂಬಾ ಜನ ಬೈದು ಬಿಡ್ತಾರೆ. ಅದಕ್ಕೆ ಅಂದ್ರೆ ಅಭಿಮಾನ ಹೋಗಿಬಿಡುತ್ತೆ ಮಕ್ಕಳ ಮೇಲೆ, ಅದಕ್ಕೆ ಶಾಸ್ತ್ರ ಓದಬಾರದು ಅಂತ ಹೇಳಿಬಿಡ್ತಾರೆ. ಅದು ಎಷ್ಟೋ ಜನ ಮನೆಯವರು ಉಪನ್ಯಾಸ ಕಳಿಸೋದಿಲ್ಲ, ಯಜಮಾನರು ಕಳಿಸೋದಿಲ್ಲ, ಮಕ್ಕಳನ್ನ ಕಳಿಸೋದಿಲ್ಲ. ಅಭಿಮಾನ ಎಲ್ಲಿ ಬಿಟ್ಬಿಡ್ತಾರಂತ ಭಯ ಅವರಿಗೆ ಪಾಪ. ಅದಕ್ಕೆ ಹೋಗಬೇಡಿ, ಇಲ್ಲೇ ಎದ್ದು ಬಿಡಿ ಅಂತ ಉಳಿಸ್ಕೊಂಡ್ಬಿಡ್ತಾರೆ. ಈಗ ಅಭಿಮಾನ ಬಿಟ್ಬಿಡ್ತಾರಲ್ಲ, ಫಜೀತಿ ಆಗಿಬಿಡುತ್ತೆ ಆಮೇಲೆ. ಅದಕ್ಕೆ ಶಾಸ್ತ್ರ ಹೇಳುತ್ತೆ, ತಪ್ಪು ತಿಳ್ಕೊಂಡಿದ್ದೀರಿ ನೀವು. ಶಾಸ್ತ್ರ ಕೇಳದ ಸಂಸಾರ ಮಾಡಿಬಿಟ್ರೆ ಅಭಿಮಾನ ಬರುತ್ತೆ. ಅದೆಂತ ಅಭಿಮಾನ ಗೊತ್ತಾ? ವ್ಯಾಮೋಹ ಕ್ರಿಯೇಟ್ ಆಗುತ್ತೆ ಮಕ್ಕಳ ಮೇಲೆ, ವ್ಯಾಮೋಹ ಕ್ರಿಯೇಟ್ ಆಗುತ್ತೆ. ಶಾಸ್ತ್ರ ಓದಿದ ಮೇಲೆ ಗೊತ್ತಾ ವ್ಯಾಮೋಹ ಕ್ರಿಯೇಟ್ ಆಗೋದಿಲ್ಲ, ಪ್ರೀತಿ ಕ್ರಿಯೇಟ್ ಆಗುತ್ತೆ. ಇದು ಅನೇಕರಿಗೆ ಗೊತ್ತಿಲ್ಲ. ಮಕ್ಕಳ ಮೇಲೆ ಪ್ರೀತಿ ಮಾಡೋದ್ರೆ ಶಾಸ್ತ್ರ ಬೇಡ ಅಂತ ಹೇಳಲಿಲ್ಲ, ವ್ಯಾಮೋಹ ಮಾಡೋದನ್ನ ಬೇಡ ಅಂತ ಶಾಸ್ತ್ರ ಹೇಳೋದು. ಈ ಪ್ರೀತಿ ವ್ಯಾಮೋಹಗಳ ವ್ಯತ್ಯಾಸವೇ ಜಗತ್ತಿಗೆ ಗೊತ್ತಿಲ್ಲ. ತುಂಬಾ ಜನ ಮಕ್ಕಳ ಬಗ್ಗೆ ಹೇಳ್ತಾರೆ, ಮಕ್ಕಳಿಗೆ ಏಕಾಶಪಾಸ ಮಾಡಿಸೋದಿಲ್ಲ, ತುಂಬಾ ಪ್ರೀತಿ ಅವರ ಮೇಲೆ ಅದಕ್ಕೆ ಮಾಡಿಸೋದಿಲ್ಲ ಅಂತಾರೆ. ತುಂಬಾ ಪ್ರೀತಿ ಅಲ್ಲ, ವ್ಯಾಮೋಹ ಅದಕ್ಕೆ ಮಾಡಿಸೋದಿಲ್ಲ ಅಂತ ಅರ್ಥ. ಕೆಲವರಿದ್ದಾರೆ, ಆಶ್ಚರ್ಯ ಅಂದ್ರೆ ನಂಬಲಿಕ್ಕೆ ಅಸಾಧ್ಯ. ಮಕ್ಕಳನ್ನ ಓದಿಸೋದೆಲ್ಲ ಯಾಕೆ ಗೊತ್ತಾ? ದೂರ ಹೋಗ್ಬಿಟ್ರೆ ಕಷ್ಟ, ಮಗ ಓದಿಸೋದೇ ಇಲ್ಲ. ಇದು ವ್ಯಾಮೋಹ, ಪ್ರೀತಿ ಅಲ್ಲ. ಇದು ಅವನು ಎಷ್ಟು ಓದಿಸ್ತಾನೆ ಮಗನ್ನ ಅಂದ್ರೆ ದೂರ ಹೋದ್ರೂ ಪರವಾಗಿಲ್ಲ, ಅವನು ಬದುಕಬೇಕು ಅಂತ ಓದಿಸ್ತಾನಲ್ಲ, ಅದನ್ನು ಪ್ರೀತಿ ಅಂತ ಕರೀತಾರೆ. ಕೆಲವರು ತಂದೆ ತಾಯಿಗಳನ್ನು ನೋಡಿದ್ದೇನೆ, ಕಣ್ಣಾರೆ ನೋಡಿದ್ದೇನೆ, ಮಗಳ ಮೇಲೆ ಭಾರಿ ಪ್ರೀತಿ ಅವರಿಗೆ. ಎಷ್ಟು ಪ್ರೀತಿ ಅಂದ್ರೆ ಅವರು ತಿಳ್ಕೊಂಡಿರೋದು ಮದುವೆನೇ ಮಾಡಿಲ್ಲ ಮಗಳಿಗೆ. ಅವಳು ಯಾಕೆ ಗೊತ್ತ, ಎಲ್ಲ ಬಿಟ್ಟೋಗ್ಬಿಡ್ತಾಳೋ ಏನೋ, ಮದುವೆ ಮಾಡಲೇ ಇಲ್ಲ. ಜನ್ಮ ಪೂರ್ತಿ ಹಾಗೇನೆ ಎರೇಕೆ ಕೇಸಿರ್ಬೋದು. ನಾನು ಕಣ್ಣಾರೆ ಅಂತ ಕೆಲವು ಕೇಸ್ ನೋಡಿದ್ದೆ. ಇದರ ಅರ್ಥ ಏನು ಗೊತ್ತಾ, ನಿಜವಾಗ್ಲೂ ಮಗಳ ಪ್ರೀತಿ ಇದ್ದಿದ್ರೆ ಮದುವೆ ಮಾಡಿಕೊಟ್ಟು ಸಂಸಾರ ಮಾಡೋದ್ರ ಕಡೆ ಸಂತೋಷ ಪಡ್ತಿದ್ರು. ಇವಳು ಸ್ವಾರ್ಥಿಯಾಗಿ ಬಿಟ್ಟು ವ್ಯಾಮೋಹದಿಂದ ಮಗಳ ಭವಿಷ್ಯನೇ ಹಾಳು ಮಾಡಿದಾಗಾಯ್ತು. ಆ ಸಾಮಾನ್ಯರಲ್ಲ, ಮತ್ತೆ ಕೋಟ್ಯಾಧೀಶರು ಒಬ್ಬಳೇ ಮಗಳು, ಎಷ್ಟು ತಮಾಷೆ ಇರಬೇಕು ಲೆಕ್ಕಾಗಿ. ಒಬ್ಬಳೇ ಮಗಳು, ಕೋಟ್ಯಾಧೀಶರು, ಏನೂ ಪ್ರಯೋಜನ ಇಲ್ಲ. ಇದು ಪ್ರೀತಿ ಅಂತ ಯಾರು ಕರೀತಾರೆ ಇದನ್ನ? ನಿಜವಾಗ್ಲೂ ಪ್ರೀತಿ ಅಂದ್ರೆ ಮಗಳ ಮದುವೆ ಮಾಡಿಕೊಟ್ಟು ನಾನೆಲ್ಲರಿರ್ತಾರೆ, ಮೊದಲು ಹೋಗಿಬಿಡು, ನೀನು ಸುಖವಾಗಿ ಬದುಕು ಅಂತ ಹೇಳಬೇಕಾಗಿತ್ತು. ಇವತ್ತು 195 ಜನ ಮಾಡೋದೇನು ಮಕ್ಕಳು ಏಕಾಶವಾಸ ಮಾಡ ಪ್ರೀತಿ, ಪ್ರೀತಿ ಅಲ್ಲ ವ್ಯಾಮೋಹ. ಪ್ರೀತಿ ಇದ್ದರೆ ಮಗನೇ ನೀನು ಉದ್ಧಾರ ಆಗಬೇಕು, ಪರಮಾತ್ಮನೇ ಪ್ರಿಯನಾಗಬೇಕು, ಏಕಾಚಿ ಮಾಡಯ್ಯ ಅಂತ ಹೇಳಿದ್ರೆ ಅವನು ಪ್ರೀತಿ ತೋರಿಸಿದಾಗ. ಇವತ್ತು ಮನೆ ಮನೆಗಳಲ್ಲಿ ವ್ಯಾಮೋಹ ಇದೆ ಹೊರತು ಪ್ರೀತಿ ಇಲ್ಲ. ಅದಕ್ಕೆ ನೋಡಿ, ಮಕ್ಕಳನ್ನ ಒಬ್ಬ ಅಧಿಕಾರಿ ಇರ್ತಾನೆ, ಪ್ರೀತಿ ಮಾಡಿದರೆ ಫಲ ಬೇರೆ, ವ್ಯಾಮೋಹ ತೋರಿಸಿದರೆ ಫಲ ಬೇರೆ. ಒಬ್ಬ ಅಧಿಕಾರಿ ಇರ್ತಾನೆ, ಅನೇಕರ ಆಫೀಸರ್ಸ್ ಇರ್ತಾರೆ, ಕ್ಲರ್ಕ್ಗಳು ಇರ್ತಾರೆ. ಕ್ಲರ್ಕ್ ಮನೆ ಮಕ್ಕಳನ್ನ ಕರ್ಕೊಂಡ್ಬಿಡ್ತಾನೆ ಆಸ್ಪತ್ರೆ ಆಫೀಸಿಗೆ ಕರ್ಕೊಂಡ್ಬಿಡ್ತಾನೆ ಮಕ್ಕಳನ್ನು. ಆಫೀಸರ್ ಬೈದು ಬಿಡ್ತಾನೆ, ಏನೇ ಮನೆ ಅಂತ ತಿಳ್ಕೊಂಡಿದ್ದೀಯ, ಇದನ್ನ ಗೆಟ್ ಔಟ್, ಕಳಿಸಿಬಿಡು ಅಂತ ಹೇಳ್ಬಿಡ್ತಾನೆ. ಕಳಿಸಿಬಿಡು, ನಾಳೆ ಕರ್ಕೊಂಡ್ರೆ ನಿನ್ನೆ ಕಳಿಸಿಬಿಡ್ತೇನೆ ಅಂತ ಹೇಳ್ತಾನೆ. ಅವಕಾಶ ಕೊಡೋದಿಲ್ಲ ಅವರು, ಆಯ್ತು ಅಂತ ಕಳಿಸಿಬಿಡ್ತಾರೆ, ಸ್ವಲ್ಪ ದಿವಸ ಆಗಿಬಿಡುತ್ತೆ. ಆಮೇಲೆ ಯಾರೋ ಬರ್ತಾರೆ ಒಂದ್ ದಿವಸ, ಎಲ್ಲಿದ್ದಾರೆ ಕರೆ ಅಂತ ಹೇಳ್ತಾನೆ ಕೇಸ್ ಸರ್ಕಾರನ. ಇಲ್ಲ ಸರ್, ಎಲ್ಲ ಹೋಗ್ಬಿಟ್ಟಿದ್ದಾನೆ ಅಂತ ಹೇಳ್ತಾರೆ. ಇವ್ರಿಗೆ ಅಷ್ಟು ಎಲ್ಲಿ ಹೋಗಿದ್ದಾನೆ ಅಂತ ಹೇಳ್ತಾರೆ. ಯಾವ್ದೋ ಒಂದು ಮಗು ಬಂತು ಕರ್ಕೊಂಡು ಹೋಗ್ಬಿಟ್ಟ ಅಂತ ಹೇಳ್ತಾರೆ. ನೀವು ಭಾರಿ ಸಿಟ್ಟು ಬರುತ್ತೆ, ನಾನು ಮೊನ್ನೆ ಎಲ್ಲ ಹೇಳಿದ್ದೀನಿ ಮಥಾಪ್ರಕಾಶ ಶುರು ಮಾಡಿಬಿಟ್ಟ ಇವನೀಗ, ಮತ್ತೆ ಮಗನ ಕರ್ಕೊಂಡು ಬಂದ್ಬಿಟ್ಟ ಅಂತ ಹೇಳಿ ಬಂತಷ್ಟೇ ಕರ್ಕೊಂಡು ಬಾ ಅಂತ ಹೇಳ್ತಾರೆ. ಬಂತಷ್ಟೇ ಕರ್ಕೊಂಡು ಬಾ ಅವನನ್ನ. ಆಯ್ತು, ಅವ್ನು ಬರ್ತಾನೆ, 11 ಹೋದ್ರೆ 3 ಗಂಟೆ ಯಾರು ಪತ್ತೆ ಇಲ್ಲ, 3 ಗಂಟೆ ಬರ್ತಾನೆ, ಬಂದು ಹೇಳಿ ಕಳಿಸ್ತಾನೆ ಬಂದ ಸರ್ ಅಂತ. ಕರ್ಕೊಂಡ್ ಬಂದು ಮತ್ತೊಂದು ಎನ್ನಿಷ್ಟು ಬರ್ತಾನೆ, ನಿಧಾನ ಬಿಟ್ಟು ಬರ್ತಾನೆ. ಅವನು ಕೇಳ್ತಾನೆ, ಏನೇ ಎಷ್ಟಂತ ಹೇಳ್ಬೇಕು, ನಾನು ಆಫೀಸ್ ಟೈಮ್ಲಿ ಹೋಗ್ಬೇಡ ಅಂತ ಹೇಳಿಲ್ಲ ನನಗೆ, ಮಗನ ಮೇಲೆ ಕರ್ಕೊಂಬಂದಿದ್ದೀಯಾ, ಕೂಸಿನ ಮೇಲೆ ಕರ್ಕೊಂಬಂದಿದ್ದೀನಿ, ಬುದ್ಧಿ ಇಲ್ಲ ಅಂತ ಬಾಯಿ ಬಂದ ಬೈದು ಬಿಡ್ತಾರೆ. ಅವ್ರು ಸುಮ್ಮನೆ ನಗ್ತಾ ಇರ್ತಾರೆ, ಏನು ಯೋಚನೆ ಕೂಡ ಮಾಡೋದಿಲ್ಲ, ನಗ್ತಾ ಇರ್ತಾನೆ. ಸಿಟ್ಟು ಬಂದು ಅವನು ಇನ್ನೇನು ಡಿಸ್ಮಿಸ್ ಮಾಡ್ಬೇಕು ಅಂತ ಸಿಟ್ಟು ಬಂದಿರುತ್ತ ಅವನು. ಆಗ ಹೇಳ್ತಾನೆ, ಸರ್ ಒಂದು ನಿಮಿಷ ಕೂಸಿ ಕರ್ಕೊಂಬರ್ತೀನಿ ಅಂತ ಹೇಳ್ತಾನೆ. ಕರ್ಕೊಂಬಂದು ತೋರಿಸ್ತಾನೆ, ಏನು ಗೊತ್ತಾನೆ, ಮಗುವುದು ಆಫೀಸರ್ ಮಗುವುದು ಪಾಪ. ತಕ್ಷಣ ಓದೋದ ಕಥೆ ಅವನಿಗೆ, ಅವ್ರ ಪನಿಷ್ಮೆಂಟ್ ಇಲ್ಲ, ಯಾತ್ರದಿಲ್ಲ, ಇನ್ಕ್ರಿಮೆಂಟ್ ಪ್ರಮೋಷನ್ ಅವನಿಗೆ ಪಾಪ. ಯಾಕಂದ್ರೆ ನನ್ನ ಮಗು ಆಡಿಸಿದ್ದಾನೆ, ಇದು ಸಮಸ್ಯೆ. ನನ್ನ ಮಗು ಆಡಿಸಿದ್ದಾನೆ, ಅವನ ಮಗನ ಕರ್ಕೊಂಡು ಬಂದಿದ್ರೆ ಡಿಸ್ಮಿಸ್, ಇವನ್ ಮಗನ ಕರ್ಕೊಂಡು ಬಂದಿದ್ರೆ ಪ್ರಮೋಷನ್. ಎಷ್ಟು ತಮಾಷೆ ಇದೆ. ಅದು ನಮ್ಮ ಮಕ್ಕಳನ್ನು ಬೆಳೆಸ್ತೇವೆ ಅಂತ ಹೇಳಿದ್ರೆ ಬಂಧನ, ದೇವರು ಕೊಟ್ಟ ಮಗುವನ್ನು ಬೆಳೆಸ್ತೇವೆ ಅಂತ ಹೇಳಿದ್ರೆ ಮೋಚನ. ಇದನ್ನ ಅರ್ಥ ಮಾಡಿಕೊಂಡ್ರೆ, ಮಕ್ಕಳ ಆಡಿಸುವಾಗ, ಬಡದಿಯೊಳ ಕರದಿ ನಲಿಯುವಾಗ, ಹಯ ಪಲ್ಲಕ್ಕಿ ಗಜ ಮೊದಲಾದ ವಾಹನ ವೇರಿ ಮೆರೆವಾಗ, ಬಿಕ್ಕುವಾಗ ಆಕಳಿಸುತ್ತಲಿ ದೇವಕ್ಕಿ ತನಯನ ಸ್ಮರಿಸುತ್ತಿ ಹನರ ಸಿಕ್ಕ ನೆಮದೂತರಿಗೆ ಆವಾವಲ್ಲಿ ನೋಡಿದರು. ಈ ಹರಿಕತಾಮಸಾರ ಮಾತು ಅರ್ಥ ಆಗಬೇಕಾದ್ರೆ ನಮಗೆ ಅವಾಗ ತಿಳಿಯಿ. ಈಶಾವಾಸ್ಯ ವಿಧಂ ಸರ್ವಂ, ಎಲ್ಲ ದೇವರದ್ದೇನೆ. ನಮ್ಮದು ಅಂತ ಹೇಳಿದ್ರೆ ಸ್ವಲ್ಪ ನೆಗ್ಲೆಕ್ಟ್ ಮಾಡಕ್ ಬರುತ್ತೆ ನಾವು, ಆದ್ರೆ ಇನ್ನೊಬ್ಬರದ್ದು ನೆಗ್ಲೆಕ್ಟ್ ಮಾಡಕ್ ಬರೋದಿಲ್ಲ. ನಮಗೆ ದೊಡ್ಡವ್ರದ್ದು ಒಂದು ಬಿಟ್ರೆ ಇನ್ನೂ ಗೌರವ ಬರುತ್ತೆ. ಸರ್ವೋತ್ತಮ ವಸ್ತು ಒಂದ ಮೇಲೆ ಪರಮ ಪ್ರೀತಿ ಬರುತ್ತ. ಈ ದೃಷ್ಟಿಯೊಳಗೆ ನಾ ಗಂಭೀರ ಯೋಚನೆ ಮಾಡಲಿಕ್ಕೆ ಭಾಗವತ ಪುರಾಣ ಒಳ್ಳೆ ಚಿಂತನೆ ಕೊಡುತ್ತೆ. ಜನ ಇವತ್ತದನ್ನು ಕಳ್ಕೊಂಡಿದ್ದಾರಾದ್ರಿಂದಾಗಿನೇ ನಾನು ನಾನು ನನ್ನದು ಅಂತಕ್ಕಂಥ ಅಭಿಮಾನಕ್ಕೆ ಒಳಗಾಗಿ, ನಾನು ನನ್ನದು ಎಂಬ ಜಡಮತಿ ಮಾನವನು ಏನೇನು ಮಾಡುವ ಪುಣ್ಯ ಕರ್ಮಗಳ, ದಾನವರು ಸೆಳೆದೊಯ್ಯವರಲ್ಲದೆ ಶ್ರೀನಿವಾಸನು ಸ್ವೀಕರಿಸ. ಹರಿಕಥಾಮೃತಸಾರದ ಮಾತದು. ಅಭಿಮಾನವನ್ನು ಬಿಟ್ಟು ಮಾಡಿದರೆ ಭಗವಂತ ಫಲ ಕೊಡ್ತಾನೆ, ಹಿಡಿದು ಮಾಡಿದರೆ ಬರೋದಿಲ್ಲ. ಈ ರೀತಿ ಹೇಳ್ತಾ ಮುಂದೆ ಅನೇಕ ವಿಚಾರಗಳನ್ನು ಹೇಳ್ತಾರೆ. ತೃತೀಯ ಸ್ಕಂದದೊಳಗೆ ಮತ್ತೊಂದು ರೀತಿ ಭಾಗವತ ಬಂದ ವಿಚಾರವನ್ನು ತಿಳಿಸ್ತಾ ಇದ್ದಾರೆ. ಒಮ್ಮೆ ವಿದುರ ತೀರ್ಥಯಾತ್ರೆಗೆ ಅಂತ ಹೊರಟನಂತೆ. ನಮಗೊಂದು ಪ್ರಶ್ನೆ, ವಿದುರ ತೀರ್ಥಯಾತ್ರೆಗೆ ಯಾಕೆ ಹೋದ ಅಂತ ನಮ್ಮ ಪ್ರಶ್ನೆ. ಅದಕ್ಕೆ ಹೇಳ್ತಾರೆ, ಕುರುಪಾಂಡವರ ಯುದ್ಧವನ್ನ ತಪ್ಪಿಸಲಿಕ್ಕೆ ವಿದುರ ತುಂಬಾ ಪ್ರಯತ್ನ ಪಟ್ಟ, ಸಾಧ್ಯವಾಗಲೇ ಇಲ್ಲ. ಮತ್ತೆ ಮತ್ತೆ ವಿದುರ ಹೇಳಿದ, ಕೊನೆಗೆ ದುರ್ಯೋಧನ ಅವಮಾನ ಮಾಡ್ತಾನೆ ವಿದುರನನ್ನ. ಉಪದೇಶ ಮಾಡಲಿಕ್ಕೆ ಅಂತ ವಿದುರ ಬಂದ್ರೆ ವಿದುರ ಚಿಕ್ಕಪ್ಪ ಪಾಪ. ಆತನನ್ನ ಕುರಿತು ಹೇಳಿದನಂತೆ, ಕಯೇನ ಮಾತ್ರ ಆಜುಹಾವ ಜಿಹ್ಮಂ ದಾಶ್ಯಾಸುತಂ ಅಂತ ಬೈತಾನೆ. ಈ ದ್ಯಾಸಿ ಮಗನ ಯಾರು ಕರೆದಿದ್ದೀನಿ ಅಂತ ಬೈದು ಬಿಟ್ಟಂತ. ಚಿಕ್ಕಪ್ಪನ ಬೈಯೋ ರೀತಿ ಇದು. ಒಂದು ವಿದುರನಂತ ಧರ್ಮದ ಮೂರ್ತಿ ಪಾಪ ಅವನು. ಇದರಲ್ಲಿ ತುಂಬಾ ದುಃಖ ಆಯ್ತಂತೆ, ಛೇ ಪರಮ ಪಾಪಿಷ್ಟ ಇವನು ಅಂತ ಹೇಳಿ ಧನುಹು ನೆಶ್ಯ ದ್ವಾರಿ ಅಂತ ಭಾಗವತಲ್ಲಿ ಹೇಳಿದ್ದಾರೆ. ಧನುಸ್ಸನ್ನ ಅಲ್ಲಿಟ್ಟು ಹೊರಟೋಗ್ಬಿಟ್ನಂತೆ ಕುಮಾರವ್ಯಾಸ ಭಾರತ. ಇದು ಅರ್ಥ ಆಗಲಿಲ್ಲ ಕುಮಾರವ್ಯಾಸನಿಗೆ, ಅದೇನು ಬರೀತಾನೆ ಗೊತ್ತೇನು, ಬಿಲ್ಲನ್ನು ಮುರಿದು ಹೋಗಿದೋಗ್ಬಿಟ್ಟ ಅಂತ ಹೇಳ್ಬಿಡ್ತಾರೆ. ಯಾತಕ್ಕೆ ಅಂದ್ರೆ ಕಾರಣ ಬರೀತಾರಲ್ಲ, ದುರ್ಯೋಧನ ಮುಂದೆ ಭೀಮಸೇನ ನಿನ್ನ ತೊಡೆ ಮುರಿತೇನು ಪ್ರತಿಜ್ಞೆ ಮಾಡಿದ್ದಾನಲ್ಲ, ಆಗ ನಾನು ಬಂದು ಯುದ್ಧ ಮಾಡಿ ಬಿಡಿಸಬೇಕು ಅಂತ ಧನಸ್ಸು ಇಟ್ಕೊಂಡಿದ್ದೆ, ನನಗೆ ಅವಮಾನ ಮಾಡಿಬಿಟ್ಟಿದ್ದೆ, ಅದು ಮುರಿದು ಹೋಗ್ಬಿಟ್ಟ ಅಂತ ಅರ್ಥ ಬರೆದು ಬಿಡ್ತಾರೆ. ಇದು ಅಪಾರ್ಥ, ಹಾಗೆ ಹೇಳಿಲ್ಲ ಮಹಾಭಾರತದಲ್ಲಿ. ಯಾದವಾರ್ಯರು ಬರೀತಾರೆ, ಮಾತ್ರ ಒಳ್ಳೆ ಅರ್ಥವನ್ನು ಬರೀತಾರೆ ಯದುಪತಿ ಆಚಾರ್ಯರು ಟಿಪ್ಪಣಿಯೊಳಗೆ. ವಿದುರ ಅದಕ್ಕಲ್ಲ, ಧನುಸ್ಸನ್ನು ಯಾತಕ್ಕಿಟ್ಟೋದ ಅಂತ ಕೇಳಿದರೆ, ಧೃತರಾಷ್ಟ್ರಾದಿಗಳು ದ್ವಿದರ ಹಾಗೆ ಹೋಗಿಬಿಟ್ರೆ ಎಲ್ಲಿ ಪಾಂಡವರ ಕಡೆ ಸೇರಿ ಯುದ್ಧ ಮಾಡಿಬಿಡ್ತಾನೋ ಅಂತ ಭಯ ಪಡಬಹುದು. ಅದು ಬೇಡ, ಯುದ್ಧನೇ ಮಾಡೋದಿಲ್ಲ ಅಂತ ಹೇಳೋದಕ್ಕೆ ಹೋದನೆ ಹೊರತು ದುರ್ಯೋಧನ ಪ್ರೊಟೆಕ್ಟ್ ಮಾಡಲಿಕ್ಕೆ ವಿದರ ಹೋಗ್ತಾನ? ಸಾಧ್ಯವೇ ಇಲ್ಲ. ಕೃಷ್ಣ ದ್ವೇಷಿ, ದ್ರೌಪದಿಗೆ ಅವಮಾನ ಮಾಡಲಿಕ್ಕೆ ಹೊರಟ ಪ್ರತಿಭಟನೆ ಮಾಡಿದ ಮೊದಲ ವ್ಯಕ್ತಿ ಕೌರವರ ಕಡೆಯಿಂದ ವಿದರ ಒಬ್ಬನೇ. ದುರ್ಯೋಧನ ಪ್ರೊಟೆಕ್ಟ್ ಮಾಡೋದು ಕನಸಲ್ಲೂ ಕಾಣಬಾರದು. ಕುಮಾರವ್ಯಾಸ ಅಂತ ಅರ್ಥ ಬರೋದು ಭಾರಿ ಆಶ್ಚರ್ಯ. ಆದ್ರೆ ಯಾದವರು ಒಳ್ಳೆ ಅರ್ಥವನ್ನು ಬರೀತಾರೆ. ಹಾಗಲ್ಲ, ಅವ್ರಿಗೆ ಶಂಕೆ ಬರೋದು, ದುತಾಟನೆ ಶಂಕೆ ಬರಬಾರದು. ಪಾಪ ಅಣ್ಣ ತತ್ತುಳ್ಕೊಂಬರಬಾರದು ಬಿಟ್ಟೋದ್ನೇ ಹೊರತು ಬೇರೆ ಅಲ್ಲ. ಎಲ್ಲಿಗೆ ಹೋಗೋದು ಯೋಚನೆ ಮಾಡಿದರೆ ತೀರ್ಥಯಾತ್ರೆಗೆ ಅಂತ ಹೊರಟು ಬಿಟ್ಟು. ಅನೇಕರಿಗೆ ಗೊತ್ತಿಲ್ಲ, ಪಾಂಡವರಿಗೋರ ಯುದ್ಧ ನಡೀತಿರ್ಬೇಕಾದ್ರೆ ವಿದರ ಎಲ್ಲಿದ್ದ ಅಂದ್ರೆ ಅದು ಹಸ್ತಿನಾಪುರದಲ್ಲಿ ಇರಲಿಲ್ಲ ಅಂತ ಹೇಳಿದ್ದಾರೆ ಆಚಾರ್ಯ ಬರೀತಾರೆ. ವಿದರ ಯುದ್ಧ ಕಾಲೇತು ತೀರ್ಥಯಾತ್ರಾಂಗ ತೋಪಿ ಸನ್, ತೀರ್ಥಯಾತ್ರೆ ಮಾಡ್ತಾ ಹೋಗ್ತಾನೆ, ಅದು ಮುಗಿಸೋ ಬರೋತಿ ಯುದ್ಧ ಮುಗಿದೋಗ್ಬಿಟ್ಟಿರುತ್ತೆ, ಆಘಾತ ಕೇಳುತ್ತಾನೆ. ಇದು ಆ ಪ್ರಸಂಗ. ತೀರ್ಥಯಾತ್ರೆ ಮಾಡ್ತಾ 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 ಪ್ರಭಾಸ ಕ್ಷೇತ್ರಕ್ಕೆ ಬರುತ್ತಾನೆ. ಅದು ಮೊದಲೇ ಹೇಳಿದ್ದೇನೆ, ಹಿರಣ್ಯ ಕಪಿಲ ಸರಸ್ವತಿ ನದಿಗಳ ಸಂಗಮ. ಈ ತ್ರಿವೇಣಿ ಸಂಗಮಕ್ಕಿಂತ ಮುಂಚೆ ಇದ್ದ ತ್ರಿವೇಣಿ ಸಂಗಮ ಅಂದ ಅದೇನೆ. ಅಲ್ಲಿಗೆ ಹೋದಾಗ ಅಲ್ಲಿ ಒಂದು ವಾರ್ತೆ ಕಿವಿಗೆ ಬೀಳುತ್ತೆ, ಕೃಷ್ಣ ಪರಮಾತ್ಮ ಪರಂಧಾಮಕ್ಕೆ ಹೋಗ್ತಾ ಇದ್ದಾನೆ, ಯಾದವರಿಗೆಲ್ಲ ಶಾಪ ಬಂದುಬಿಟ್ಟಿದೆ ಅಂತ ವಾರ್ತೆ ಕೇಳಿದನು. ಭಾಗವತ ಮೇಲ್ನೋಟಕ್ಕೆ ಕೇಳಿದಾಗ ಕೃಷ್ಣ ಪರಮಾತ್ಮ ಪರಂಧಾಮಕ್ಕೆ ಹೋಗಿಬಿಟ್ಟ ಅಂಬ ಕೇಳಿಸುತ್ತೆ ಆಚಾರ ತಾತ್ಪರ್ಯ ಬರೀತಾರೆ. ಹಾಗಲ್ಲ, ಮುಂದೆ ಹಾಗಾಗತ್ತೆ ಅಂತ ವಿವರಣೆಗೆ ಕಿವಿಯಲ್ಲಿ ಬೀಳುತ್ತೆ. ವಿದುರ ಯೋಚನೆ ಮಾಡ್ತಾನೆ, ತುಂಬಾ ದುಃಖ ಪಡ್ತಾನೆ. ಸಂಚಾರ ಮಾಡ್ತಾ ಮಾಡ್ತಾ ಮಧುವನಕ್ಕೆ ಬರ್ತಾನೆ, ಮಧುರಾಪಟ್ಟಣ ಯಮುನಾ ತೀರಕ್ಕೆ ಬರ್ತಾನೆ. ಅಲ್ಲಿ ಉದ್ಧವರ ದರ್ಶನವಾಗುತ್ತೆ ವಿದುರನಿಗೆ. ಉದ್ಧವರನ್ನು ತುಂಬಾ ಕೊಂಡಾಡ್ತಾರೆ ಭಾಗವತದಲ್ಲಿ. ಆಗ ವಿದುರ ಸ್ತೋತ್ರವನ್ನು ಮಾಡ್ತಾನೆ ಉದ್ಧವರನ್ನು, ಬೃಹಸ್ಪತ್ಯಾಚಾರ ಅವತಾರವೇ ಉದ್ಧವ, ಪ್ರಾರ್ಥನೆ ಮಾಡ್ತಾನೆ ಉದ್ಧವ ನೀನು ಕೃಷ್ಣನಿಗೆ ಅತ್ಯಂತ ಪ್ರಿಯನಾದವನು.